यदिदं तव भक्तानाम् अस्माकं नृहरे हरे सदाशिकार्यं कार्यज्ञ प्रलयकायुतप्रभ हरिकथामृतसार गुरुगण करुणदिन्दापणितु केळुवे परम भगवत् भक्तरिदनादरदि केळुवुदु ಆದರದಿ ಕೇಳುವುದು. ಇಲ್ಲಿ ಕಣ್ಣಲ್ಲಿ ಇಷ್ಟು ಕೇಳ್ಬಿಟ್ಟು ದೇವತೆಗಳು ದೇವತೆಗಳಲ್ಲಿ ಇರುವಂತಹ ಭಗವಂತನ ರೂಪಗಳು ಅಂದ್ರೆ ಅಂತರ್ಯಾಮಿ ರೂಪಗಳನ್ನ ಕೇಳಿಬಿಟ್ಟು ಇಲ್ಲಿ ಭಗವಂತ ಸ್ವಯಂ ಅವನು ಕ್ಯಾಗಿದ್ದಾನೆ ಎಲ್ಲಿ ಇದ್ದಾನೆ ಅಂತ ಇಲ್ಲಿ ಈ ಪದ್ಯದಲ್ಲಿ ಹೇಳ್ತಾರೆ. ಇಲ್ಲಿ ಈ ಪದ್ಯ ಹೀಗಿದೆ: ಜ್ಯೋತಿಯೊಳಗಿ ಕಪಿಲ ಪುರುಹೂತ ಮುಖದಿ ಪತಿಗಳಿಂದ ಸಮೇತನಾಗಿ ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಹೂತ ಮುಖದಿ ಪತಿಗಳಿಂದ ಸಮೇತನಾಗಿ ದಕ್ಷಿಣಾಸಿಯ ಮುಖದೊಳಿಸದಿ ಶ್ವೇತವರ್ಣ ಚತುರ್ಭುಜನು ಸಂಪ್ರೀತಿಯಿಂದಲಿ ಕೂಲ ವಿಷಯವ ಚೇತನರಿ ಗುಂಡುಳಿಪ ಜಾಗೃತಿ ಇಷ್ಟು ಮೃಗ ಹಾಸ್ಯ ಮೃಗ ಜಾಸ್ಯ ಅಂದ್ರೆ ಆ ಒಂದು ಮನುಷ್ಯ ಮೃಗ ಆ ಒಂದು ಮುಖ ಅಂದ್ರೆ ಗಜಮುಖ ಸೆಂಟರ್ಲಿ ಇದ್ದು ಈ ಕಡೆ ಆ ಕಡೆ ಒಂಬತ್ತೊಂಬತ್ತು ನರ ಮೃಗ ಆ ಮುಖದಿಂದ ಮೃಗ ಜಾಸ್ತಿ ಆ ಮುಖದಿಂದ ಅಂದ್ರೆ ನಮ್ಗೆ ನಾವು ನೋಡ್ತೀವಲ್ಲ ಆ ವಿನಾಯಕ ಯಾವ ಮುಖವನ್ನ ವಿಶ್ವಾಂಬರ ರೂಪವನ್ನ ಚಿಂತನೆ ಮಾಡಿದ್ದಾನೋ ಧ್ಯಾನ ಯಾವತ್ತು ಮಾಡಿ ಆ ಸ್ಥಿತಿಯನ್ನ ಪಡೆದಿದ್ದಾನೋ ಆ ಮುಖವನ್ನ ಹೇಳ್ತಾರೆ ಈ ವಿಶ್ವನಿಗೆ. ಇಲ್ಲಿ ಯಾರಿದ್ದಾರೆ ವಿಶ್ವನಾಮಕ ಭಗವಂತ ಅವನನ್ನ ವೈಶ್ವಾನ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಅವನನ್ನ ವೈಶ್ವಾನರ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಬರುವಂತ ಅರ್ಥ ಬೇರೆ. ಇಲ್ಲಿ ಏನ್ ಹೇಳ್ತಾರೆ ಅಂತ ಫಸ್ಟ್ ಆ ಜ್ಯೋತಿಯೊಳಗಿಪ್ಪನು ಜ್ಯೋತಿಯೊಳಗಿಪ್ಪನು ಜ್ಯೋತಿ ಅಂದ್ರೆ ಏನು ಅಂದ್ರೆ ಕಣ್ಣಲ್ಲಿ ಮುಖ್ಯವಾಗಿ ಕಣಿಮಿಷ ಅಂತ ಹೇಳ್ತೀವಲ್ಲ ಆ ಕಣಿಮಿಷ ಒಳಗೆ ಇರುವಂತ ಆ ಪ್ರಕಾಶ ಕಣ್ಣಿಗೆ ಕಣ್ಣು ಅಂದ್ರೆ ಅಲ್ಲಿ ಆಯ್ತು ಟಾರ್ಚ್ ತರ ಅದು ಆ ಲೈಟ್ ಲೈಟ್ ಬೇಕು ಅಲ್ಲಿ ಪ್ರಕಾಶ ಬೇಕು ಕಣ್ಣಿಗೆ ಪ್ರಕಾಶ ಇದ್ರೆ ಎಲ್ಲವೂ ಕಾಣುತ್ತೆ. ದೇವರು ಇಷ್ಟ ಟಾರ್ಚ್ ಲೈಟ್ ಅಲ್ಲಿ ಇಟ್ಟಿದ್ದಾನೆ ನಮ್ಗೆ ಎಲ್ಲವನ್ನೂ ತೋರಿಸಕ್ಕೆ ಇಟ್ಟಿದ್ದಾನೆ ಅದಕ್ಕೆ ಹೇಳ್ತಾರೆ ಜ್ಯೋತಿ ಆ ಜ್ಯೋತಿಯಲ್ಲಿ ಯಾರು ಯಾವ ಚಿಂತನೆ ನಾವು ಮಾಡಬೇಕು ಅಂದ್ರೆ ಅಲ್ಲಿ ಇರುವಂತ ರೂಪ ಜ್ಯೋತಿಯೊಳಗಿಪ್ಪನು ಕಪಿಲ ಅಂತ ಹೇಳ್ತಾರೆ. ಆ ಕಪಿಲ ನಾಮಕ ಭಗವಂತ ಇಲ್ಲಿ ಕಣ್ಣಲ್ಲಿ ಇದ್ದಾನೆ ಅಂತ ಚಿಂತನೆ. ಈ ಕಪಿಲ ನಾಮಕ ಭಗವಂತ ಒಂದು ಆ ನಾವು ಈ ಕಣ್ಣು ಸ್ಥೂಲ ಕಣ್ಣಲ್ಲಿನೂ ಕಪಿಲನೇ ಇದ್ದಾನೆ. ಗೋಳಕದಲ್ಲಿನೂ ಅಂದ್ರೆ ಕಣ್ಣು ಅಂತ ನಾವು ಯಾವ್ದನ್ನು ಹೇಳ್ತೀವಿ ಎಲ್ಲ ಸೇರಿ ಇರುವಂತ ಆ ಕಣ್ಣು ಅಂಬೋ ಆ ಗೋಳಕ ಗೋಳಕ ಅಂದ್ರೆ ಕ್ಯಾವಿಟಿ ಅಂತ ಹೇಳ್ತೀವಲ್ಲ ಆ ಒಂದು ಕಣ್ಣು ಅಂದ್ರೆ ಮುಚ್ಕೊಳ್ತೀವಲ್ಲ ಆ ಜಾಗ ಆ ಎರಡು ಕಣ್ಣಲ್ಲಿ ಅಲ್ಲಿ ವಿಶೇಷವಾಗಿ ಆ ಗೋಳಕದಲ್ಲಿನೂ ಕಪಿಲನೇ ಇದ್ದ. ಆ ಕಣ್ಣಲ್ಲಿ ಇರುವಂತ ಇಂದ್ರಿಯ ಅಂದ್ರೆ ನೋಡೋದು ನೋಡುವಿಕೆ ಅದಕ್ಕೆ ದೀಪದಂತೆ ಆ ಟಾರ್ಚ್ ದಂತೆ ಇರುವಂತ ಆ ಜ್ಯೋತಿ ರೂಪವಾಗಿ ಇರುವಂತವನು ಕಪಿಲನೇ ಇದ್ದಾನೆ. ಈ ಕಪಿಲ ಯಾರು ಅಂದ್ರೆ ಈ ಕಪಿಲ ಎಂಬುದು ನಮ್ಮ ಜೀವನ ಅಂದ್ರೆ ನಮ್ಮ ಹೃದಯದಲ್ಲಿ ಜೀವ ಇದ್ದಾನೆ. ಆ ಹೃದಯದಲ್ಲಿ ಜೀವ ಇದ್ದಾನೆ. ಆ ಜೀವಕ್ಕೆ ಒಂದು ಕಣ್ಣು ಇದೆ. ಜೀವಕ್ಕೆ ತಾನು ಕಡ್ಡೆ ಇರಬೇಕಾಗ್ತದೆ. ಆ ಕಣ್ಣಲ್ಲಿ ಇರುವಂತ ಭಗವಂತ ಅಲ್ಲಿ ಅವನು ಆ ಜೀವ ಸ್ವರೂಪದ ಕಣ್ಣಿನಲ್ಲಿ ಇರುವಂತ ಆ ಒಂದು ಜ್ಯೋತಿ ರೂಪವಾಗಿ ಇದ್ದಾನಲ್ಲ ಅವನೂ ಕಪಿಲನೇ ಇದ್ದಾನೆ. ಆ ಕಪಿಲ ಭಗವಂತನೇ ಇಲ್ಲಿ ಸ್ಥೂಲ ದೇಹಕ್ಕೆ ಬಂದು ಲಿಂಗ ದೇಹ ಅನಿರುದ್ಧ ದೇಹ ಸ್ಥೂಲ ದೇಹ ಈ ದೇಹದಲ್ಲಿ ಬಂದು ಈ ಕಣ್ಣಲ್ಲಿ ಕೂತಿದ್ದಾನೆ. ಅವನು ಕೂತಿದ್ದಾನೆ ಅಂತ ಅವನ ಸುತ್ತು ಎಲ್ಲಾ ದೇವತೆಗಳು ಬಂದು ಕಣ್ಣಲ್ಲಿ ಕೂತಿಬಿಟ್ಟಿದ್ದಾರೆ ಅಂತ ಇದು ಒಂದಾದ್ರೆ ಇನ್ನೊಂದು ಈ ಕಪಿಲ ರೂಪ ಭಗವಂತ ನಮ್ಮ ಹೃದಯದಲ್ಲಿ ಸ್ವರೂಪದಲ್ಲಿ ಇರೋದು ಒಂದಾದ್ರೆ ಅದು ಮಾತ್ರ ಅಲ್ಲ ನಮ್ಮ ನಾಡಿಗಳಲ್ಲಿನೂ ಕಪಿಲ ನಾಮದಿಂದ ಆ ಭಗವಂತ ಇದ್ದಾನಂತೆ. ಸೊ ಅದಕ್ಕೆ ಆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಒನ್ ಆಫ್ ದ ರೂಪ ಬಂದು ಕಪಿಲ ರೂಪನೇ ಬರುತ್ತೆ. ಸೊ ಈ ಕಪಿಲ ರೂಪ ಭಗವಂತ ಯಾಕೆ ಅವನಿಗೆ ವಿಶೇಷ ಏನು ಕಪಿಲನ ವಿಶೇಷ ಏನು ಅಂತಂದ್ರೆ ನಾವು ಒಂದ್ಸತಿ ನೋಡಿದ್ದೀವಿ ಇದನ್ನ ಹೇಗೆ ನಾವು ಅಚ್ಯುತ ಅನಂತ ಗೋವಿಂದ ಅಂತ ಎಲ್ಲ ಕೇಳ್ತೀವಿ ಅಂತಂದ್ರೆ ಅಲ್ಲಿ ಬಂದಾಗ ನೋಡಿದೀವಿ ಅಚ್ಯುತ ಅಂತ ಹೇಳುವಾಗ ವರಾಹ ಬರ್ತಾನೆ ಅನಂತ ಅಂದ್ರೆ ನರಸಿಂಹ ಬರ್ತಾನೆ ಮತ್ತು ಗೋವಿಂದ ಅಂತಂದ್ರೆ ಗೋವಿಂದ ಅಂತ ಏನ್ ಚಿಂತನೆ ಮಾಡೋದು ತಿರುಪತಿ ವೆಂಕಟರಮಣನ ಚಿಂತನೆ ಮಾಡ್ಬೋದು ಇಲ್ಲ ಅಂತ ಹೇಳಿಲ್ಲ. ಬಟ್ ಅದ್ರ ಜೊತೆಯಲ್ಲಿ ಏನೊಂದು ಚಿಂತನೆ ಅಂದ್ರೆ ಕಪಿಲ ಅಂತ ಚಿಂತನೆ ಅಂತ ಅಲ್ಲಿ ಒಂದು ಕಡೆ ನಾವು ಒಂದು
ವಾಸನೆಯಲ್ಲಿ ಚಿಂತನೆಯಲ್ಲಿ ಹಾಗೇನೆ ಆ ಒಂದು ಪ್ರಾಯಶ್ಚಿತ್ತ ಮಾಡುವಾಗ ಯಾಕೆ ಅಚ್ಚುತ ಅನಂತಾಗ್ದೇವಿ ಅಂತಿದ್ದೀವಿ, ಆ ರೂಪಗಳು ಸಾಗಿದ್ದೆ ಕಪಿಲ ಅಂತ ನೋಡಿದ್ದೀವಿ. ಆ ಕಪಿಲನೇ ಇಲ್ಲಿ ನನ್ನ ಕಣ್ಣಲ್ಲಿ ಕೂತಿದ್ದಾನೆ. ಈ ಕಪಿಲನಿಗೆ ಇಲ್ಲಿ ಇಲ್ಲಿ ವಿಶೇಷ ಏನು? ಕಪಿಲ ಅಂದ್ರೆ ಸುಖವನ್ನ ಪಾನ ಮಾಡುತ್ತ ಅಂದ್ರೆ ಸುಖವನ್ನ ಪಾನ ಮಾಡುವುದು ಎಂಬುದು. ಸುಖವನ್ನ ಪಾನ ಮಾಡುತ್ತಾನೆ ಅಂತ, ಸುಖವನ್ನ ಪಾನ ಮಾಡ್ತಾನೆ. ಮತ್ತು ಅವನು ಏನ್ ಮಾಡ್ತಾನೆ ಅಂದ್ರೆ ಸುಖವನ್ನ ಏನು ಮಾಡ್ತಾನೆ, ಸುಖದಿಂದ ಅವನು ಸುಖ ಸ್ವರೂಪನಾಗಿ ಇದ್ದು ಪಾಲನೆ ಮಾಡ್ತಾನೆ. ಪಾನ ಮಾಡೋದಿದ್ರೆ ಅವನು ಪಾಲನೆ ಮಾಡ್ತಾನೆ. ಅವನು ಸುಖ ಸ್ವರೂಪಿಯಾದ ಅಂದ್ರೆ ಕರುಣಾ, ತಿರುಗನು ಅದು ಕರುಣಾನೇ ಬರುತ್ತೆ. ಸೂರ್ಯನಲ್ಲಿ ಇರುವಂತ ರೂಪ, ಸೂರ್ಯನಲ್ಲಿನೂ ಕಪಿಲ ರೂಪ ಇದ್ದಾನೆ. ಅವನೇ ನಮ್ಮ ಹೃದಯದಲ್ಲಿನೂ ಇದ್ದಾನೆ, ನಮ್ಮ ಕಣ್ಣಲ್ಲಿನೂ ಇದ್ದಾನೆ, ನಮ್ಮ ನಾಡಿನಲ್ಲಿನೂ ಇದ್ದಾನೆ. ಇದು ಇದು ಈಸಿಯಾದ ಸಮನ್ವಯ ಆಗುತ್ತೆ. ಯಾಕೆಂದ್ರೆ ಸೂರ್ಯನಲ್ಲಿ ಇರುವಂತ ರೂಪ ಕಪಿಲ, ಸೂರ್ಯನಿಂದ ಬಂದ ಕಿರಣಗಳು, ಆ ಕಿರಣಗಳ ದ್ವಾರ ನಮ್ಮ ದೇಹ ಪೂರ ಹೋಗುತ್ತೆ ನಾಡಿಗಳು. ಆ ನಾಡಿಗಳಲ್ಲಿ ಆ ಪ್ರತಿಪಾದ್ಯ ಅಂದ್ರೆ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪಗಳಲ್ಲಿ ಕಪಿಲ ಎಂಬುದು ಒಂದು ರೂಪ, ಅಲ್ಲಿನೂ ಇದ್ದಾನೆ. ವಿಶೇಷವಾಗಿ ನಮ್ಗೆ ಹೊರಗಿನ ಪದಾರ್ಥಗಳನ್ನ ತಿಳಿಸಿಕೊಳ್ಳಕ್ಕೆ ಕಣ್ಣಲ್ಲಿ ನಾವು ಬಂದು ಕಣ್ಣಲ್ಲಿ ಸೆಂಟರ್ ಆಗಿ ಬಂದು ಅವನು ಕಪಿಲ ಆಗ ಕೂತಿದ್ದಾನೆ. ಇದಕ್ಕೆ ಇನ್ನೊಂದು ಕಾರಣ ಏನಿದೆ ಅಂದ್ರೆ ಇಕ್ಕ ಅಂತ ಬರುತ್ತೆ ನೋಡಿ. ಇಕ್ಕ ಎಂಬುವ ಶಬ್ದಕ್ಕೆ ಹೇಳ್ತಾರ ಕ ಎಂಬುವ ಶಬ್ದದಿಂದ ಅಗ್ನಿಯನ್ನು ಹೇಳ್ತಾರಂತೆ. ಕ ಎಂಬುವ ಶಬ್ದಕ್ಕೆ ಅಗ್ನಿ ಅಂತಲೂ ಅರ್ಥ ಉಂಟಂತೆ. ಕ ಎಂಬುವ ಶಬ್ದಕ್ಕೆ ನಾವು ನೋಡಿ ಕ ಅಂದ್ರೆ ಬ್ರಹ್ಮ, ಕೇಶವ ಎಂಬುದು ಇಕ್ಕ ಬ್ರಹ್ಮ ಅಂತ ನೋಡಿದ್ರೆ ಕ ಅಂದ್ರೆ ಬ್ರಹ್ಮ. ಈ ಅಂದ್ರೆ ರುದ್ರ ಅವರನ್ನ ನಿಯಮನ ಮಾಡೋದಕ್ಕೆ ಸಹ ಈ ಕ ಕೇಶವ ಅಂತ ಬರುತ್ತೆ. ಅಲ್ಲಿ ಕ ಅಂದ್ರೆ ಚತುರ್ಮುಖ ಅಂತಿರುತ್ತೆ, ಚತುರ್ಮುಖನೇ ವಾಯು. ಸೊ ಕ ಅಂದ್ರೆ ವಾಯು ಆಗತ್ತೆ. ಮತ್ತು ಕ ಅಂದ್ರೆ ಆ ಒಂದು ಸೂರ್ಯನಿಗೇನು ಕ ಅಂತ ಹೆಸರು ಉಂಟು ಅಂತ ಆಚಾರ್ಯರು ಬಂದು ಇದು ಒಂದು ಪ್ರಮಾಣ ಕೊಡ್ತಾರೆ. ಇಲ್ಲಿ ಒಂದು ಜಿಲ್ಲಾ ಉತ್ತಮ ಆ ಒಂದು ವೇದದಿಂದ ಈ ಪ್ರಮಾಣವನ್ನು ಕೊಟ್ಟು ಸೂರ್ಯನಲ್ಲಿ ಇರುವಂತ ರೂಪ ಅಂದ್ರೆ ಕಣ್ಣು. ಕಣ್ಣು ಅಂಬುದು ಸೂರ್ಯ ಹೊರಗೆ ಇರುವಂತ ಸೂರ್ಯನೇ ನಮ್ಮ ಕಣ್ಣಲ್ಲಿನೂ ಬಂದು ಕೂತಿದ್ದಾನೆ. ಸೊ ಆ ಒಂದು ಸೂರ್ಯನಲ್ಲಿ ಇರುವಂತ ರೂಪ, ಅದಕ್ಕೆ ಎಕ್ಕ ಅಂದ್ರ ಸೂರ್ಯ. ಆ ಸೂರ್ಯನಿಗೆ ಅಲ್ಲಿ ಸೂರ್ಯ ನಮ್ಮ ಕಣ್ಣಲ್ಲಿ ಇದ್ದಾನೆ. ಆ ಸೂರ್ಯ ಆ ಶಕ್ತಿ ಬರ್ಲಕ್ಕೆ ಏನ್ ಮಾಡ್ತಾನಂದ್ರೆ ಹೊರಗೆ ಸರಿ ಒಳಗೆ ಸರಿ ವಿಶೇಷವಾಗಿ ಆ ಜ್ಯೋತಿ, ಆ ಜ್ಯೋತಿ ಬರಬೇಕಂದ್ರೆ ಅವನು ವಿಶೇಷವಾಗಿ ಈ ಒಂದು ರೂಪವನ್ನ ಕಪಿಲ ರೂಪವನ್ನ ಸ್ಮರಣೆ ಮಾಡುತ್ತಾ ಇದ್ದಾನಂತೆ. ಆದ ಕಾರಣದಿಂದ ಆ ಕ ಕಪಿಲ ಎಂಬುದು ಕ ಅಂದ್ರೆ ಆ ಸೂರ್ಯನ ಒಳಗೆ ಇರುವವನು. ಮತ್ತು ಕ ಪ ತಪಿಲ ಪ ಕ ಅಂದ್ರೆ ಸೂರ್ಯ, ಪ ಅಂದ್ರೆ ಅವನನ್ನ ಪಾಲನೆ ಮಾಡೋದು. ಎಲ್ಲರನ್ನೂ ದೇವರು ಪಾಲನೆ ಮಾಡ್ತಾನೆ, ಅವನ ಮಾತ್ರ ಪಾಲನೆ ಮಾಡ್ತಾನ ಅಂದ್ರೆ ಇಲ್ಲ. ಅವನನ್ನ ವಿಶೇಷವಾಗಿ ಎಲ್ಲರ ಕಣ್ಣಲ್ಲಿನೂ ಇತ್ತು, ಸೂರ್ಯ ಮಂಡಲದಲ್ಲಿ ಇತ್ತು, ಎಲ್ಲರ ಕಣ್ಣಲ್ಲಿ ಇತ್ತು. ಎಲ್ಲವೂ ಇಷ್ಟು ಒಂದು ವಿಶ್ವ ಶಕ್ತಿಯನ್ನ ಅಲ್ಲಿ ಅವನಲ್ಲಿ ಇತ್ತು. ಅವನಿಗೆ ಎಷ್ಟು ಅವನಿಗೆ ಅವನ ಮೂಲಕವಾಗಿ ಆ ಕಾರ್ಯವನ್ನ ವಿಶೇಷವಾಗಿ ನಡೆಸ್ತಾ ಇದಕ್ಕೆ ಕ ಪ ಇದೆ. ಪ ಬಂದು ಪಿ ಆಗತ್ತೆ, ಪ ಪ ಪಿ ಅಂದ್ರೆ ಮೂರನೇದಾದ್ರೆ ಸ್ತುತಿಯ ಅತಿಶಯ ಅಂದ್ರೆ ಅತಿಶಯವಾಗಿ ವಿಶೇಷವಾದ ಒಂದು ಶಕ್ತಿ ಪ್ರದಾನ ಮಾಡಬೇಕಂದ್ರೆ ಸಂಸ್ಕೃತದಲ್ಲಿ ಆ ಮೂರನೇ ಅಕ್ಷರವನ್ನ ಬಳಸುವಂತದ್ದು ಇದೆ ಅಂತ ಆಚಾರ್ಯ. ಮೂರನೇ ಅಕ್ಷರ ಬಳಸ್ತಾರ, ಕೆಲವ ಇನ್ನಂತ ಆ ಒಂದು ವಿಸರ್ಗವನ್ನ ಬಳಸ್ತಾರ. ಸೊ ಇದೆಲ್ಲ ಬಳಸಿದ್ರೆ ಅದು ವಿಶೇಷವಾಗಿ ಮಾಡ್ತಾರ ಅಂತ ಅರ್ಥ ಆಗುತ್ತೆ. ಸೊ ಆದ ಕಾರಣದಿಂದ ಸೂರ್ಯನಲ್ಲಿ ಇದ್ದು ಅವನಿಗೆ ವಿಶೇಷವಾಗಿ ಶಕ್ತಿ ಕೊಟ್ಟು ಪಾಲನೆ ಮಾಡಲು ಕಪಿ ಇಲ್ಲ ಅಂದ್ರೆ ಅವನನ್ನ ಪ್ರತೀಕವಾಗಿ ಸ್ವೀಕಾರ ಮಾಡಿದ್ದಾನೆ ಅಂತ. ಅಂದ್ರೆ ಸೂರ್ಯ ಎಂಬುದು ಯಾಕೆ ಒಂದು ಪ್ರತೀಕ ಆಯ್ತು ಅಂದ್ರೆ ಈ ರೂಪದಿಂದ ಭಗವಂತ ಸ್ವೀಕಾರ. ಏನೋ ಸೂರ್ಯ ಏನೋ ದೊಡ್ಡದಾಗ ಮಾಡಿ ಸೂರ್ಯನಿಗೆ ಸಿಕ್ಕಿತ್ತು ಅಂತಿಲ್ಲ, ಸೂರ್ಯನಲ್ಲಿ ಯೋಗ್ಯತೆ ಇತ್ತು. ಆ ಕಾರಣದಿಂದ ಅವನನ್ನು ಈ ರೂಪದಿಂದ ಕೂತು ಭಗವಂತನೇ ಮಾಡಿದ ಅಂತಾಗೂ, ಹಾಗೇನೆ ಆ ನಮ್ಮ ಕಣ್ಣಲ್ಲಿ ನೋಯಿತು, ಆ ಸೂರ್ಯನಲ್ಲಿ ನೋಯಿತು. ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಸೂರ್ಯ ದೇವರು ನಮ್ಗೆ ಕಣ್ಣಿಂದ ತೋರಿಸಬೇಕು. ಕಣ್ಣಿನಿಂದ ಹೊರಗಿನ ಪದಾರ್ಥವನ್ನ ತೋರಿಸ್ತಾರೆ, ಹೊರಗಿನ ಪದಾರ್ಥ ತೋರಿಸೋವಾಗ ಅವರು ಆ ಹೊರಗಿನ ಪದಾರ್ಥದಲ್ಲಿ ದೇವರ ನೆನಪನ್ನು ಕೊಟ್ಟು ತೋರಿಸ ಒಳಗೆ ಇರುವಂತ ದೇವರು ಕಾಣಬೇಕು. ನಾವು ಒಬ್ಬರನ್ನ ಪಾದ ಪೂಜೆ ಮಾಡುವಾಗ ಅವ್ರ ಪಾದ ಮಾತ್ರ ನಮ್ಗೆ ಕಂಡ್ರೆ ಪ್ರಯೋಜನ ಇಲ್ಲ, ಅಲ್ಲಿ ದೇವರು ಇದ್ದಾನೆ ಅಂತ ಆ ಕಣ್ಣು ನೋಡಬೇಕು. ಆ ಕಣ್ಣು ನೋಡಿದ್ದಾಗ ಅಲ್ಲಿ ದೇವರ ಆ ಒಂದು ಪಾದ ಪೂಜೆ ಮಾಡುವಾಗ ಕಾಲನ್ನ ದೊಡ್ಡವ್ರ ಕಾಲನ್ನ ನಾವು ಮುಟ್ಟಿದಾಗೆ ಏನೋ ಅವ್ರ ಕಾಲ ಮುಟ್ಟುತ್ತೀವಿ ಅಂತಿಲ್ಲ, ಅಲ್ಲಿ ಅಸ್ವಲ್ಪ ಅಂತ ಬಿಸಿ ಸಾಕತ್ತದೆ. ಆ ಒಂದು ಮೃತದೇಹದಂತೆ ಸಣ್ಣಗಿರೋದಿಲ್ಲ, ಬಿಸಿ ಸಾಕತ್ತೆ. ಯಾರೋ ಅವ್ರು ಕೈ ಕೊಟ್ರೆ, ಅವ್ರ ಕೈಯನ್ನ ನಾವು ಹಿಡ್ಕೊಂಡ್ರೆ ಚೆನ್ನಾಗಿದ್ದೀರಾ ಅಂತ ಕೈ ಹಿಡ್ಕೊಂಡ್ರೆ ಆ ಬಿಸಿ ನಮಗೆ ತಾಕತ್ತಲ್ಲ. ಆವಾಗೆ ಒಳಗಿರುವಂತ ವಾಯುದೇವರು ಭಗವಂತ ಈ ಒಂದು ತಿಳುವಳಿಕೆ ನಮ್ಗೆ ಬರಬೇಕು. ಈ ತಿಳುವಳಿಕೆ ಹೇಗೆ ಸಾಧ್ಯ ಆಗತ್ತೆ ಅಂದ್ರೆ ಈ ರೂಪವನ್ನ ನಾವು ಚಿಂತನೆ ಮಾಡಬೇಕು. ನಮ್ಮ ಕಣ್ಣು ಲೌಕಿಕದಲ್ಲಿ ಚೆಂದಾಗಿ ಪ್ರಕಾಶವಾಗಿ ಕಾಣಿಸುತ್ತ ಈ ಕಪಿಲನನ್ನು ಚಿಂತನೆ ಮಾಡಿದಾಗ, ಮತ್ತು ಅವನ ಸೂರ್ಯನಲ್ಲಿ ಇರುವನೇನು ಅಂತ ಹಾಗೆ ಚಿಂತನೆ ನಾವು ಮಾಡಿದಾಗ ಆ ಸೂರ್ಯ ದೇವರು ನಮ್ಗೆ ಬೆಳಕು ಚೆಲ್ತಾರೆ, ಒಳಗೆ ಇನ್ನರ್ ಲೈಟ್ ಕೊಡ್ತಾರೆ. ಹೊರಗೆ ಮಾತ್ರ ತೋರಿಸೋದಿಲ್ಲ, ಒಳಗೆ ಪೆನಿಟ್ರೇಟ್ ಮಾಡಿ ಅಲ್ಲಿ ಅಲ್ಲಿ ದೇವತೆಗಳು ದೇವರು ಇಬ್ಬರಿದ್ದಾರೆ ಅಂತ ದೇವರ ನೆನಪನ್ನ ಕೊಡ್ತಾರೆ. ಸಂಜೆ ಕಪಿಲ ಅಂತ ಅಲ್ಲಿ ಒಂದು ಮಾಡ್ತಾರೆ. ಅದು ಮಾತ್ರ ಇಲ್ಲ, ಈ ಕಪಿಲ ರೂಪ ಅಂತ ಹೇಳ್ತಾರೆ. ಎಷ್ಟೆಷ್ಟು ಹೇಳ್ತಾ ಹೋಗ್ತಾರೆ ಅಂದ್ರೆ, ಇಲ್ಲಿ ನಾವು ಮಾತೃಕಾ ಸಂಜೆಗೆ ಬಂದಿದ್ದೀವಿ, ಸೊ ನಮ್ಗೆ ಸ್ವಲ್ಪ ಬೇಸಿಕ್ ಐಡಿಯಾಸ್ ಇದೆ. ಗೊತ್ತ ಒಂದು ರೂಪದೊಳ್ಳೆ ಅನಂತ ರೂಪ ಅಂತ ಹೇಳುವಾಗ ಈ ಕಪಿಲ ರೂಪ ಕಪಿಲ ರೂಪ ಸ್ಮರಣೆಯನ್ನು ನಾವು ಮಾಡುವಾಗ ಈ ಕಪಿಲ ರೂಪ ಭಗವಂತ ಹೇಗಿರ್ತಾನೆ ಅಂದ್ರೆ, ಅಲ್ಲಿ ಹೇಳ್ತಾರೆ ಭಗವಂತ ಬಂದು ಬಿಳಿ ಹೊಂಬಣ್ಣದಿಂದ ಇರ್ತಾನ ಅಂತ ಹೇಳ್ತಾರೆ. ಈ ಕಪಿಲ ಹೊಂಬಣ್ಣದಿಂದ ಅವನು ಕಾಣಿಸ್ತಾ ಇರ್ತಾನಂತ. ಇನ್ನು ಹೇಗಿರ್ತಾನಂದ್ರೆ, ಒಂದು ಕೈಯಲ್ಲಿ ಅವನ ಪ್ರಕಾಶ ಹೇಗಿರುತ್ತೆ, ಇಲ್ಲಿ ಏನಾಗೆ ಇವಾಗ ಜ್ಯೋತಿಯೊಳಗೆ ಕಾಣ್ತ ಬಂದಿದೆಯಲ್ಲ. ಅಲ್ಲಿ ಆಚಾರ್ಯರ ಸಂತಸಾರ ಸಂದರ್ಭದಲ್ಲಿ ಕಪಿಲ ರೂಪವನ್ನ ಕೊಡುವಾಗ ಅಲ್ಲಿ ಹೇಳ್ತಾರೆ, ಅವನ ಪ್ರಕಾಶ ಬಂದು ಈ ಸಹಸ್ರ ಸೂರ್ಯಕ್ಕಿಂತ ತುಂಬಾ ಮುಂಚೆ, ಈಗ ನಮ್ಗೆ ಹಾಗೆ ಅಂತ ಗೊತ್ತಿಲ್ಲ, ಸೊ ತುಂಬಾ ಪ್ರಕಾಶವಂತವಾಗಿ ಇರುವಂತ ರೂಪ ಕಪಿಲ ರೂಪ ಆಗಿದೆ. ಮತ್ತು ಅವನು ಏನು ಕೊಟ್ಟಿದ್ದಾನೆ ಅಂದ್ರೆ, ಅಲ್ಲಿ ವಿವರ ಹೇಳುವಾಗ ಒಂದು ಕೈಯಲ್ಲಿ ಜ್ಞಾನ ಮುದ್ರೆಯನ್ನ ತೋರಿಸ್ತಾ ಇದ್ದಾರೆ. ಜ್ಞಾನ ಮುದ್ರೆಯನ್ನ ತೋರಿಸಿ ಬಲಗೈಯಲ್ಲಿ ಯಾವತ್ತು ಇದೆ ಹಾಗೆ ಪ್ಯಾಟರ್ನ್ ಅಂದ್ರೆ ಅನ್ಲಸ್ ಅದರ್ವೈಸ್ ಮೆನ್ಷನ್, ಯಾವಾಗ್ಲೂ ಜ್ಞಾನ ಕೊಡೋದು, ಜ್ಞಾನ ಬಂದು ಇಂಥ ರೂಪಗಳಿಗೆ ತತ್ವ ಉಪದೇಶ ಮಾಡುವಂತ ರೂಪ ಅದು ಹೇಗಿರತ್ತೆ ಅಂದ್ರೆ, ಈ ಕಪಿಲ ರೂಪ ಅಂಬುದು ಸರ್ವವ್ಯಾಪ್ತವಾಗಿರುವಂತದ್ದು. ಆ ಸರ್ವವ್ಯಾಪ್ತವಾಗಿ ಲಕ್ಷ್ಮಿ ಜೊತೆಯಲ್ಲಿ ಇರುವಂತ ರೂಪ, ಅವನ ಸುತ್ತು ಬ್ರಹ್ಮಾದಿ ದೇವತೆಗಳು ಇದ್ದಾರ ಅಂಬುದು ಮಾತ್ರ ಅಲ್ಲ, ಆ ಬ್ರಹ್ಮಾದಿ ದೇವತೆಗಳಿಗೆ ಬೋಧಕತ್ವ ರೂಪ, ಅದಕ್ಕೆ ಅವರಿಗೆ ಬೋಧನೆ ಮಾಡ್ತಾನೆ, ಜ್ಞಾನವನ್ನ ಕೊಡ್ತಾನೆ. ಸೊ ಇದು ಮೇನ್ ಆಗಿ ಜ್ಞಾನವನ್ನ ಕೊಡುವಂತ ರೂಪ ಇದು, ಡಿಸ್ಟ್ರಿಕ್ಟ್ ಪರ್ಫೆಕ್ಟ್ಲಿ, ಬಿಕಾಸ್ ಕಣ್ಣಿನಿಂದಲೇ ನಮ್ಗೆ ಜ್ಞಾನ ಬರಬೇಕು. ಸೊ ಮೇನ್ ಆಗಿ ಕಪಿಲ ರೂಪ ಅಂಬುದು ಜ್ಞಾನ ಪ್ರದಾಯಕ, ದೇವಹುಟ್ಟಿಗೆ ಹೇಳ್ಕೊಟ್ಟ ರೂಪವೂ ಇದೆ ಆಗುತ್ತೆ, ಜ್ಞಾನ ಪ್ರದಾಯಕ. ಸೊ ಇದಕ್ಕೆ ಅದಕ್ಕೆ ನಮ್ಗೆ ಯೂಸರ್ ಆಗ್ಬಿಡುತ್ತೆ, ಜ್ಞಾನ ಪ್ರದಾಯಕ. ಸೂರ್ಯ ಬೆಳಕಿನಿಂದ ನಮ್ಗೆ ಜ್ಞಾನ ಬರುತ್ತೆ ಅಂದ್ರೆ, ಆ ಬಲಗೈಯಲ್ಲಿ ಜ್ಞಾನ ಮುದ್ರೆಯೇ ಬಂದ್ಬಿಡುತ್ತೆ. ಬಲಗೈಯಲ್ಲಿ ಜ್ಞಾನ ಮುದ್ರೆ, ಎರಗೈಯಲ್ಲಿ ಕೊಟ್ಟ ಜ್ಞಾನವನ್ನ ರಕ್ಷಣೆ ಮಾಡೋದು, ಅದು ಬಂದು ಅಭಯ ಮುದ್ರೆ. ಸೊ ಜ್ಞಾನ ಅಭಯ, ಇಲ್ಲಿ ಜ್ಞಾನ ವರ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಈ ರೂಪಕ್ಕೆ ಜ್ಞಾನ ಒಂದು ಕೈಯಲ್ಲಿ, ಅಭಯ ಒಂದು ಕೈಯಲ್ಲಿ ಇಟ್ಟು ದೇವರು ಈ ಸಂ ಕಪಿಲಾಯ ನಮಃ ಅಂತ ಈ ಮಂತ್ರ ಅಂತ ಆಚಾರ್ಯರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಇವನು ಮಾಡುವಂತ ಇದು ಮಾತ್ರ ಅಲ್ಲ, ಈ ಕಪಿಲ ಅಂಬೋದಲ್ಲಿ ಆ ಸುಖರೂಪ ಅಂತ ಹೇಳ್ತಾರಲ್ಲ, ಆ ಸುಖರೂಪ ಸುಖದಿಂದ ಕೂಡಿದವನು ಸುಖವನ್ನ ಸುಖರೂಪ. ನಮಗೆ ಏನು ಪ್ರಯೋಜನ ಅಂದ್ರೆ, ಆ ಕಣ್ಣಿನಿಂದ ನಾವು ಏನೇನೆಲ್ಲ ನೋಡ್ತೀವೋ ಆ ಅನುಭವ ನಮ್ಗೆ ಆಗದೆ, ಕಣ್ಣಿನಿಂದ ಬರೀ ನೋಡೋದಲ್ಲಿ ಏನು ಖುಷಿ ಬರೋದಿಲ್ಲ, ಕಣ್ಣಿನಿಂದ ಅದು ಅನುಭವ ಮಾಡಬೇಕು. ಎಲ್ಲ ನೋಡಿದ ತಕ್ಷಣ ಇದನ್ನು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂಬೋದಲ್ಲ, ನೋಡಿದ ತಕ್ಷಣ ಇಷ್ಟು ಸುಂದರವಾಗಿ ದೇವರು ಇದನ್ನ ಮಾಡಿದ್ದಾನೆ ಅಂತ ದೇವರ ನೆನಪು ಬಂದ್ರೆ ಆ ಅನುಭವ, ದೇವರನ್ನು ನೋಡು ಆ ಅನುಭವವನ್ನ ಕೊಡ್ತಾನಂತ. ಅದಕ್ಕೆ ಯಾಕೆ ಕೊಡ್ತಾನಂದ್ರೆ, ಅವನು ಕ್ರೀಡಾ ಮಾತ್ರದಿಂದ ಕೊಡ್ತಾನಂತ, ಆ ಸುಖ ಲೀಲೆಯಿಂದ ಆ ಸುಖವನ್ನ ಅವನು ಕೊಡ್ತಾನಂತ ಹೇಳ್ತಾನೆ, ಸುಖದ ಅನುಭವವನ್ನ ಅವನು ಕೊಡ್ತಾನೆ. ಇದು ವಿಭೂತಿ ರೂಪ ಅಂತ ಅದ ಭಗವದ್ಗೀತೆಯಲ್ಲಿ ಬಂದಿದೆ. ಮತ್ತು ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ಇನ್ನೊಂದು ವಿಶೇಷ ಹೇಳ್ತಾರೆ, ಅವನು ಸುಖ ಸ್ವರೂಪನಾಗಿದ್ದಾನೆ. ಸುಖ ಸ್ವರೂಪ ಅಂದ್ರೆ ಅವನೇ ಪೂರ್ತಿ ಪೂರ್ಣವಾದ ಸುಖ ಸ್ವರೂಪನ. ಆದರೂ ನಾವು ಕೊಡುವಂತ ಪ್ರಾಕೃತ ಪದಾರ್ಥ ಅವನಿಗೆ ನಾವು ಇಟ್ಟರೂ ಆ ಒಂದು ಕರುಣದಿಂದ ಅದನ್ನ ಸ್ವೀಕಾರ ಮಾಡ್ತಾನೆ. ಹೇಗೆ ಸ್ವೀಕಾರ ಮಾಡ್ತಾನಂತ ಆ ಗುಣವನ್ನ ಚಂದಾದ ನದಿಗಳೆಲ್ಲ ಹೇಳತ್ತ. ಏನು ನದಿಗಳು ಸಮುದ್ರಗಳು ಏನ್ ಹೇಳುತ್ತೆ ಇವನ ಗುಣಗಳು ಅಂದ್ರೆ, ನದಿ ಹರಿಯತ್ತೆ ಸಮುದ್ರ ಉಕ್ಕಿ ಬರುತ್ತೆ. ಯಾಕೆ ಅಂದ್ರೆ ನಮ್ಗೋಸ್ಕರ ಅಲ್ಲ, ಸಮುದ್ರಕ್ಕೆ ಆ ನದಿಗಳ ನೀರು ನಮ್ಗೋಸ್ಕರ ಅದು ಉತ್ತಾರ್ತಾ ಇಲ್ಲ. ನದಿಗಳು ದೇವರಿಗೆ ಏನು ಕೊಡ್ಲಕ್ಕೆ ಇಲ್ಲ, ನೀರನ್ನ ತಮ್ಮ ನೀರನ್ನ ನೀವು ತೊಕೊಪ್ಪ ಸ್ವಾಮಿ, ನೀರನ್ನಿಂದ ಸೃಷ್ಟಿ ಮಾಡಿದೆ, ನೀರನ್ನಿಂದ ಲಯ ಮಾಡಿದೆ, ಸಿಂಬಾಲಿಕ್ ಆಗಿ ನೀರ ಪುಷ್ಪಂ ಪತ್ರಂ ಫಲಂ ಗೋಯಮ್ಮಂತ ಅಲ್ಲಿ ಗೋಯಮ್ಮಂತ ಬರುತ್ತೆ ನೋಡಿ ನೀರು, ಆ ನೀರನ್ನ ದೇವತೆಗಳು ನದಿ ಸಮುದ್ರ ಎಲ್ಲ ಕೊಡ್ತಾರಂತ ದೇವರಿಗೆ. ದೇವರ ಸುಖ ಸ್ವರೂಪ, ಅವನಿಗೆ ಬೇಕಾಗೇ ಇಲ್ಲ ಇದ್ರೂ ಅವನು ಏನ್ ಮಾಡ್ತಾ ಅಂದ್ರೆ ಕ ಅಂದ್ರೆ ಇಲ್ಲಿ ನೀರು, ಕ ಪಾನ, ಸಿ ಅಂದ್ರೆ ಕುಡಿಯೋದು, ಆ ಒಂದು ನೀರನ್ನ ಹೀರುತ್ತಾನ ಸೂರ್ಯನಲ್ಲಿ ಇದ್ದು ಆ ನೀರನ್ನ ಹೀರುತ್ತಾನಂತೆ. ನೀರನ್ನ ಹೀರಿ ಅವನು ಏನ್ ಮಾಡ್ತಾನಂತ ಅದನ್ನ ಸ್ವೀಕಾರ ಮಾಡ್ತಾನಂತೆ. ಕುಡಿಯೋದು ಲೀಲಾ ರೂಪವಾಗಿ ಅವನು ಕುಡಿತಾನಂತೆ. ಯಾಕೆ ಅಂದ್ರೆ ಹೇಳ್ತಾರ, ಭಗವಂತ ರಕ್ಷಣೆಯನ್ನ ಮಾಡ್ಲಕ್ಕೇನೆ ಆ ನೀರನ್ನ ಇಟ್ಟಿದ್ದಾನೆ ಅಂತ ಹೇಳ್ತಾರೆ. ಆ ಒಂದು ನೀರನ್ನ ಕೊಟ್ಟು ಕ ಅಂದ್ರೆ ನೀರನ್ನ, ನೀರಲ್ಲಿ ವಿಶೇಷವಾಗಿ ತನ್ನ ರೂಪವನ್ನ ಇಟ್ಟು ಅದನ್ನ ನಾವು ಅವನಿಗೆ ಕೊಟ್ಟಾಗ ದೇವರು ದೇವರಿದ್ದಾನೆ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಮ್ಮನ್ನ ಮಾಡಿದ್ದಾನೆ. ಸ್ಥಿತಿಗೆ ನೋಡಿ ನೀರು ಕಾರಣ ಆಗತ್ತೆ, ಲಯಕ್ಕೆ ನೀರೇ ಕಾರಣ ಆಗತ್ತೆ, ಮೋಕ್ಷಕ್ಕೇನೋ ಕಾರಣ ಆಗತ್ತೆ. ಹೀಗೆ ತಿಳ್ಕೊಂಡು ಒಂದು ನಾವು ಮಾಡ್ತೀವಲ್ಲ ಅರ್ಜುನ್ ಸಮರ್ಪಣೆ, ಪಾರ್ಜನ್ ಸಮರ್ಪಣೆ, ವ್ಯಾಕರಣ ಸಮರ್ಪಣೆ, ಎಲ್ಲ ಒಂದೊಂದು ಒಂದು ಡ್ರಾಪ್ ನೀರು. ಯಾಕೆ ಅಂದ್ರೆ ಅವನಲ್ಲಿ ಇಟ್ಟಿದ್ದಾನದು ಆ ನೀರನ್ನ ಮೂಲಕವಾಗ ಕ ಅದನ್ನ ಅದು ಕೊಡುವ ಮೂಲಕವಾಗ ಪ ವಿಶೇಷವಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಸೂರ್ಯನಿಗೆ ರಕ್ಷಣೆ ಮಾಡಿದಂತ ಇಲ್ಲ, ನಮ್ಮ ನಮಗೆ ಪೂರ್ತಿಯಾದ ಜ್ಞಾನ ಕೊಟ್ಟು ರಕ್ಷಣೆ ಮಾಡ್ತಾನೆ. ಆಮೇಲೆ ನಾವು ಕೊಟ್ಟ ಆ ಒಂದು ಡ್ರಾಪ್ ಅರ್ಜುನ್ ಸಮರ್ಪಣೆ ದೇವರನ್ನ ಚಿಂತನೆ ಮಾಡಿ ಒಂದು ಒಂದು ಡ್ರಾಪ್ ಉದಕ ನೀವು ದೇವರ ಮನಸ್ಸು ಇಟ್ಟುಕೊಂಡು ನೀವು ಕೊಟ್ರೆ ಅಲ್ಲಿ ಓಡಿ ಬಂದು ಅದನ್ನ ಅಲ್ಲಿ ಇರುವಂತ ನಾವು ಕೊಟ್ಟ ನೀರು ಮೂಲಕವಾಗ ಅದನ್ನ ಆಪಹ ಅಂತ ಹೇಳ್ತಾರೆ. ನೀರಿಗೆ ಮಾತ್ರ ಸದಾ ಬಹುವಚನದಲ್ಲಿ ಹೇಳ್ತಾರೆ ಅವರು. ಯಾಕೆಂದ್ರೆ ಎಲ್ಲಾ ದೇವತೆಗಳನ್ನು ನೀರಲ್ಲಿ ಬಂದು ಒಂದು ಡ್ರಾಪ್ ನೀರು ಇಟ್ಟರೆ ಆ ಒಂದು ಡ್ರಾಪ್ ನೀರು 30 ಕೋಟಿ ದೇವತೆಗಳು ಬಂದು ನಿಂತು ಬಿಡ್ತಾರೆ ಅವ್ರ ಮೂಲಕವಾಗ ಆಗತ್ತೆ. ಸೊ ಅವ್ರಿಗೂ ಕೊಟ್ಟಾಗ ಆಗತ್ತೆ, ಭಗವಂತ ಅವ್ರಿಗೂ ಕೊಡ್ತಾನೆ. ಇಷ್ಟು ವಿಶೇಷ ಜಸ್ಟ್ ಎ ಡ್ರಾಪ್ ಆಫ್ ವಾಟರ್, ಅದನ್ನ ದೇವರ ಚಿಂತನೆಯಿಂದ ಕಪಿಲ ಅಂತ ಅದನ್ನ ಕೊಟ್ರೆ ಅಷ್ಟು ಸುಖರೂಪನ ಅದನ್ನು ಅಮ್ಮ ಅದನ್ನ ವಿಚಾರ ಮಾಡ್ತಾನಂದ್ರೆ ನಮ್ಗೆ ಅನುಗ್ರಹ ಮಾಡ್ತಾನಂತ ಅವನು ದೇವ್ರು ಮಾಡ್ತಾನೆ. ಇದನ್ನೇ ಹೇಳುವಾಗ ಈ ನೀರನ್ನು ಸ್ವೀಕಾರ ಮಾಡ್ತಾನ, ಇನ್ನೊಂದು ರೂಪ ತಗೊಂಡಿದ್ದಾನಂತ. ನಾವು ನೋಡಿದೀವಿ ಇದನ್ನು ವಡವಾನ್ ವಡವಾಗ್ನು ಅಂತ ಹೇಳಿ ನರಸಿಂಹರೂಪವನ್ನು ಸಮುದ್ರದ ಮೇಲೆಂದನು ಅವನು ತಗೊಳ್ತಾ ಇದ್ದಾನಂತ. ಒಳಗಿಂದನು ನಾವು ನೀರು ಒಂದು ಸುತ್ತು ಕೊಡ್ತೀವಿ ಅದನ್ನ ತಗೊಳ್ಳೋದು ಒಂದಾದ್ರೆ ನಮ್ಮ ಒಳಗೆ ಸಮುದ್ರದ ಒಳಗೆ ನಮ್ಮ ಹೃದಯಾಕಾಶದ ಒಳಗೇನು ಇರ್ಬೋದು, ಸಮುದ್ರ ಸ್ಥೂಲವಾದ ಸಮುದ್ರದ ಒಳಗೇನು ವಡವಾಗ್ನಿ ಎಂಬ ರೂಪದಿಂದ ನೃಸಿಂಹ ದೇವರು ಇದ್ದಾನಂತ. ಅವನು ಹೇಗೆ ನಮ್ಗೆ ಸುಖ ಸಿಗ್ತದೆ ಅಂದ್ರೆ ಒಳಗೆ ಇರುವಂತ ಈ ನರಸಿಂಹ ದೇವರು ತನ್ನದೇ ಆದ ಸ್ವಾಸ್ಥ್ಯ ರಸವನ್ನ ತಗೊಳ್ತಾನಂತ. ನಮ್ಮ ಪಾಪಗಳೆಲ್ಲ ಅವನು ಇಷ್ಟು ತಗೊಳ್ತಾ ಒಳಗಿಂದ ಹೊರಗೆ ತಗೊಳ್ಳೋದಿಲ್ಲ. ಹೊರಗೆ ನಮ್ಮ ವಿಗ್ರಹ ಮುಂದೆ ಅರ್ಜುನ್ ಸಮರ್ಪಣೆ ಪಾರ್ಜನ್ ಸಮರ್ಪಣೆ ಅದು ತಗೊಳ್ಳೋದು ಒಂದಾದ್ರೆ ಅವನೇ ಒಳಗಿದ್ದು ತಗೊಳ್ತಾನೆ ಅಂತ ತಿಳ್ಕೋಬೇಕು. ವಡವಾಗ್ನಿ ರೂಪದಿಂದ ವಡವಾಗ್ನಿಯಲ್ಲಿ ಆ ಒಂದು ಸಮುದ್ರದಲ್ಲಿ ಅಗ್ನಿ ರೂಪನಾಗಿ ಇದ್ದು ಆ ಅಗ್ನಿಯಲ್ಲಿ ಈ ನರಸಿಂಹ ರೂಪದಿಂದ ಒಳಗಿಂದನೂ ವಡವಾಗ್ನಿಯಲ್ಲಿ ಇದ್ದು ತಗೊಳ್ತಾ ಇದ್ದಾನೆ. ಇದನ್ನು ಹೇಳ್ತಾರೆ, ಇದು ಈ ಕಪಿಲಕ್ಕೆ ಬರುತ್ತೆ. ಸೊ ನೋಡಿ ಕಪಿಲಕ್ಕೆ ಎಷ್ಟು ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಮೀನಿಂಗ್ ಇದೆ. ಸೊ ಇಲ್ಲಿ ನಮ್ಗೆ ಬೇಕಾದ ಮೀನಿಂಗ್ ಆ ಸೂರ್ಯನಲ್ಲಿ ಇರುವಂತದ್ದು ಅಥವಾ ಅಗ್ನಿಯಲ್ಲಿ ಇರುವಂತದ್ದು ಆ ನೀರಲ್ಲಿ ಇರುವಂತದ್ದು ಇದು ಮೂರು ನಮ್ಗೆ ಇಲ್ಲಿ ಬೇಕಾಗಿದೆ. ಕಣ್ಣಲ್ಲಿ ಇರುವಂತದ್ದು ಮೂರು ಬೇಕಾಗಿದೆ. ಅದು ಮಾತ್ರ ಅಲ್ಲ, ನೀರು ಇನ್ನೊಂದು ವಿಶೇಷ ಇದೆ. ನೀರಲ್ಲಿ ಏನ್ ವಿಶೇಷ ಅಂದ್ರೆ ಒಂದ್ಸತಿ ನಾನು ಅಗ್ನಿ ಬಗ್ಗೆ ಹೇಳಿದಾಗೆ ಅನೇಕ ಮುಖದಿಂದ ಅಗ್ನಿ ದೇವರು ಇದ್ದಾನೆ. ಆ ಅಗ್ನಿ ದೇವರನ್ನ ನಮಸ್ಕಾರ ಮಾಡೋದು ವೈಷ್ಣದೇವ ಮಾಡೋರು ಅಧಿಕಾರಿಗಳು ಮಾಡಿ ನಾವು ನಮಗೆ ಆದಂತ ರೀತಿಯಿಂದ ಎಷ್ಟೆಷ್ಟು ಅಗ್ನಿಗಳನ್ನು ಅವ್ರು ಮಾಡ್ತಾರೋ ಅಷ್ಟೆಷ್ಟು ಅಗ್ನಿಗಳನ್ನು ನಾವು ಮಾಡಬೇಕು. ಮುಖ್ಯವಾಗಿ ಈ ಅಗ್ನಿ ಪ್ರಧಾನ ಅಗ್ನಿ ಏನು ಮಾಡಿದ್ದ ಅಂದ್ರೆ ಒಂದು ಕಾಲದಲ್ಲಿ ನೀರು ಒಳಗೆ ಹೋಗಿ ಅಡಗಿ ಕೂತು ಬಿಟ್ಟಾನೆ. ಮೃತ್ಯು ಭಯ ಇಲ್ಲ ಅವನಿಗೆ, ಮೃತ್ಯು ಭಯ ಇಲ್ಲ ನಮಗೆ ಮೃತ್ಯು ಭಯ ಆಗಬಾರ್ದು ಸೂಚನೆ ಮಾಡ್ಲಕ್ಕೆ ಆ ಪ್ರಧಾನ ಅಗ್ನಿ ನೀರು ಒಳಗೆ ಹೋಗಿ ಕೂತು ಬಿಟ್ಟಂತೆ. ನೀರು ಒಳಗೆ ಕೂತು ಬಿಟ್ಟ ಕಾರಣದಿಂದ ನೀರಲ್ಲಿ ಇರುವಂತ ನದಿ ಅಭಿಮಾನಿ ದೇವತೆಗಳಿಗೆಲ್ಲ ಗೊತ್ತಾಯ್ತು. ತಮ್ಮ ನೀರು ಪೂರ್ತಿ ಅಂದ್ರೆ ವಿಶೇಷ ನದಿಗಳನ್ನ ಹೇಳ್ತಾರೆ. ಎಲ್ಲ ನದಿಗಳು ಇಲ್ಲ, ಪ್ರಧಾನವಾಗಿ ನಾವು ನಮ್ಮ ಒಂದು ಕ್ಷೇತ್ರದಲ್ಲಿ ಇರುವಂತಹ ಪ್ರಧಾನ ನದಿಗಳು ಏನೇನಿದೆಯೋ ಆ ನದಿಗಳಲ್ಲಿ ಎಲ್ಲ ಪೂರ ಇವನು ತುಂಬಿಬಿಟ್ಟಿದ್ದಾನಂತ. ಈ ಅಗ್ನಿ ದೇವತೆಗಳಿಂದ ಅವನು ತುಂಬಿರ್ತಾನಂತೆ. ಆದ ಕಾರಣದಿಂದ ಇವತ್ತು ನಾವು ಅಗ್ನಿಕಾರಿಯ ಹೆಂಗಸರಿಗೆ ಇಲ್ಲ. ಅದಕ್ಕೆ ಪ್ರತಿನಿಧಿಯಾಗಿ ನೀರಲ್ಲಿ ನೀರನ್ನೇ ಈ ಅಗ್ನಿಯೇ ಕೂತಿದ್ದಾನೆ ಅಂತ ತಿಳುವಳಿಕೆಯಿಂದ ಒಂದು ನೀರು ನಾವು ಕೊಟ್ಟರೂ ಅವನು ಸ್ವೀಕಾರ ಮಾಡ್ತಾನೆ. ಅದು ಎಸ್ಪೆಷಲಿ ಸ್ನಾನ ಮಾಡುವಾಗ ಸ್ವಾಹ ಅಂತಲೇ ಕೊಡ್ತಾರೆ. ಅಲ್ಲಿ ಅಗ್ನಿ ಇಲ್ಲ, ಒಂದು ಇಲ್ಲ, ಜಸ್ಟ್ ನೀರಲ್ಲಿ ಚಿಂತನೆ ಮಾಡಿ, ನೀರಲ್ಲಿ ಇರುವಂತಹ ದೇವತೆಗಳನ್ನ ಚಿಂತನೆ ಮಾಡಿ, ಆ ಅಗ್ನಿಯನ್ನ ಚಿಂತನೆ ಮಾಡಿ ಅಗ್ನಿಗೆ ನೀರನ್ನು ಕೊಡ್ತಾರೆ. ಹೀಗೆ ಬಡವಾಗಿ ರೂಪದಿಂದ ತಗೊಳ್ತಾನಂತೆ. ಈ ತರ ಅನೇಕ ಅರ್ಥಗಳು, ಒಂದು ಸುಮಾರು ಒಂದು 10-15 ಅರ್ಥಗಳನ್ನ ಹೇಳ್ತಾರೆ. ಇನ್ನೊಂದು ಅರ್ಥ ಏನು ಅಂದ್ರೆ, ಅದೇ ನದಿಗಳಲ್ಲಿ ದೇವರು ಏನ್ ಮಾಡ್ತಾನಂದ್ರೆ ಇಂದ್ರನಾಮಕನಾಗಿದ್ದು ಅವನು ನೀರ ತೀರ್ತಾನೆ. ಅವನೇ ಕಪಿಲ, ಅವನೇ ಇಂದ್ರ ಅಂತ ಸರ್ವ ಸಾಮರ್ಥ್ಯ ಸರ್ವ ಒಡೆಯ ಅಂತ ಆ ರೂಪದಿಂದ ಅವನು ನೀರನ್ನು ತೀರ್ತಾನಂತ. ಅನೇಕ ವಿಧವಾಗಿ ಈ ಒಬ್ಬನೇ ಕಪಿಲ ರೂಪಕ್ಕೆ ಅನೇಕ ನೀರುಗಳನ್ನ ಹೇಳ್ತಾರೆ. ಮತ್ತು ಅವತಾರದಲ್ಲಿನೂ ಬಂದು ಅವನು ರಾಮ ಅವತಾರದಲ್ಲಿ ಆಗಲಿ ಒಂದು ಭಕ್ತರು ಕೊಟ್ಟ ಭಕ್ತಿಯಿಂದ ಕೊಟ್ಟದನ್ನ ಅವನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ನಾವೊಂದು ನೀರು ಕೊಟ್ಟು ಅವನು ಸ್ವೀಕಾರ ಮಾಡ್ತಾನೆ ಇಂಥ ರೂಪದಿಂದ. ಈ ಕಣ್ಣಿಗೆ ಏನಾಯ್ತು ಅಂದ್ರೆ, ಕಣ್ಣಲ್ಲಿ ಯಾಕೆ ಬರುತ್ತೆ ಅಂದ್ರೆ, ಒಂದು ಕಣ್ಣಿನಿಂದ ನೋಡೋವಾಗ ಕಣ್ಣಿನಿಂದ ಏನೇನು ಪದಾರ್ಥಗಳನ್ನ ಪದಾರ್ಥ ನೋಡೋವಾಗ ಆ ಪದಾರ್ಥ ಮಾತ್ರ ಅಲ್ಲ, ಆ ಪದಾರ್ಥದಲ್ಲಿ ಇರುವಂತ ತನ್ನ ರೂಪ ಇದೆ ಅನ್ನುವ ನೆನಪನ್ನ ನಮಗೆ ತಂದು ಕೊಡ್ತಾನಂತೆ. ಅದು ನಮ್ಗೆ ಜೀರ್ಣ ಆಗಬೇಕು. ಹಿಂದೆ ನೋಡಿದ್ದೀವಿ ಹಾಗೆ ಭಾರತೀ ದೇವಿಯನ್ನು ತುಪ್ಪಬೇಕು, ಪ್ರಾಣಶಕ್ತಿ ಬರಬೇಕು, ಪ್ರಾಣಶಕ್ತಿ ಆದ್ರೆ ಜೀರ್ಣ ಆಗತ್ತ ಅಂತ ತಿಳ್ಕೊಂಡಿವೋ ಹಾಗೆ ಇಲ್ಲಿ ಜೀರ್ಣ ಮಾಡ್ಸೋದು ಅಲ್ಲಿ ಪ್ರಾಣದೇವರು ಅಂತ ಬಂತು. ಹಿಂದಿನ ಪದ್ಧತಿ ಪ್ರಾಣದೇವರು ಭಾರತೀಯ ಅಲ್ಲ, ಅವರಲ್ಲಿ ಇರುವಂತ ಈ ಕಪಿಲನೇ ಜೀರ್ಣ ಮಾಡ್ತಾನೆ. ಆ ರೂಪ ತನ್ನ ರೂಪವನ್ನ ತಕ್ಕೊಂಡು ನನಗೆ ಸಲ್ಲುವಂತ ಆ ಸ್ವಾಕ್ಯರಸವನ್ನ ಎಲ್ಲ ಪದಾರ್ಥದಿಂದ ತಕ್ಕೊಂಡು ಅವನು ನಮ್ಗೆ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಇದು ಕೇಳಿದ ಮೇಲೆ ನೆಕ್ಸ್ಟ್ ಬರೋದು ಕಪಿಲ ಇರುಪನು, ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಹೂತ ಮುಖ ಪತಿಗಳಿಂದ ಸಮೇತನಾಗಿ. ಸೊ ದೇವರು ದೇವರಿದ್ದ ಇದ್ದ ಕಡೆಯಲ್ಲಿ ದೇವತೆಗಳು ಅಲ್ಲೇ ಇರ್ತಾರೆ. ದೇವತೆಗಳು ಎಲ್ಲ ದೇವತೆಗಳು ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಯಾರ್ಯಾರು ಇದ್ದಾರೆ ಇಲ್ಲಿ ಅಂದ್ರೆ, ಫಸ್ಟ್ ಆಹುತಿ ಕೊಡುವಾಗ ಹೇಳ್ತಾರೆ ಪ್ರಧಾನವಾಗಿ ಇಲ್ಲಿ ಪುರುಹೂತ ಅಂತ ಕರೆದಿದ್ದಾರೆ ಅಂದ್ರೆ ಪ್ರಸಿದ್ಧವಾಗಿ ಇಲ್ಲಿ ಹೋಮ ಹವನ ಏನೇ ಮಾಡಿದ್ರು ಅಲ್ಲಿ ಪ್ರಸಿದ್ಧವಾಗಿ ಪ್ರಧಾನ ಆಹುತಿ ಪ್ರಧಾನ ಆಹುತಿ ತಗೊಳ್ಳೋದಕ್ಕೆ ಮೂರು ಲೋಕಕ್ಕೆ ಒಡೆಯನಾದಂತ ಇಂದ್ರನೇ ಬರ್ತಾನೆ. ಪೂತ ಅಂದ್ರೆ ಯಾರಿಗೆ ಪೂತ, ಪೂತ ಅಂದ್ರೆ ಯಾರನ್ನ ಕರೆಯೋದು, ಆಹುತ ಯಾರನ್ನ ನಾವು ಕರಿತೀವೋ ಪುನಃ ಇವತ್ತು ಸುಗಮ ಮಾಡಿದ್ರೆ ಕರೆದನು ಇಂದ್ರ ಬರ್ತಾನೆ. ನಾಳೆ ಮಾಡಿದ್ರೆ ದಿನಾಗ್ಲೂ ಅಗ್ನಿಹೋತ್ರ ಮಾಡುವಾಗ ಇಂದ್ರ ತನ್ನ ದೇವತಾ ಗಣಗಳು ಸಹಿತವಾಗಿ ಬರ್ತಾನೆ. ಇಂದ್ರನಲ್ಲಿ ವಿಶೇಷವಾಗಿ ವಾಯುದೇವರು ವಾಯುದೇವರಲ್ಲಿ ಇಂದ್ರನಾಮಕನಾಗ ಭಗವಂತನೇ ಬರ್ತಾನೆ. ಸರ್ ಹೀಗೆ ಇಂದ್ರ ಇಟ್ಸ್ ರೆಪ್ರೆಸೆಂಟೇಟಿವ್, ಅವನಿಗೆ ಪ್ರಧಾನ ಆಹುತಿಯನ್ನ ಕೊಡೋದು ಹೋಮಗಳಲ್ಲಿ ಪ್ರಧಾನವಾಗಿ ಅವನ್ನ ಜೀವಿಗೆ ಕೊಡ್ತಾರೆ. ಸರ್ ಹೀಗೆ ಪುರುಹೂತ ಪುರುಹೂತನಿಂದ ತಗೊಳ್ಳಿ, ಅವನಿಂದ ಅವನ ಮುಖಾಂತರವಾಗಿ ಇಲ್ಲಿ ಯಾರನ್ನ ಹೇಳ್ತಾರೆ ಅಂದ್ರೆ ಮುಖ ದಿಕ್ಪತಿಗಳಿ ದಿಕ್ಪಾಲಕರು. ದೇವರು ಇದ್ದಾನೆ, ದೇವರು ಇರುವಂತಹ ಮಂದಿರ ಇದ್ರೆ ಅದನ್ನ ಸುತ್ತ ಇರೋರು ದಿಕ್ಪಾಲಕರು ಇರ್ತಾರೆ. ನಾವು ಅಷ್ಟದಳ ಕಮಲದಲ್ಲಿ ನಾವು ನೋಡಿದ್ದೀವಿ, ಕಣ್ಣಲ್ಲಿ ಎಲ್ಲಿ ಎಲ್ಲಿ ದೇವರಿದ್ದಾನೋ ಅವನ ಸುತ್ತು ದೇವತಾಗಣಗಳೆಲ್ಲ ಇರುತ್ತೆ. ಯಾಕಿದ್ರು ಅದನ್ನ ವಿಶೇಷ ಈ ಬಗ್ಗೆ ದಿಕ್ಪತಿಗಳು ಎಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಗೆ ದಿಕ್ಪಾಲಕರು ಅಂತ ಹೇಳುವಂತ ಈ ದಿಕ್ಪತಿಗಳು ಮಾಡುವಂತ ಕೆಲಸ, ಅವರು ನಮ್ಗೆ ದಾರಿಯನ್ನ ತೋರಿಸಿಕೊಡಬೇಕು, ಅವರು ನಮ್ಗೆ ಒಳಗೆ ಬಿಡೋದು. ಗಾಡ್ ತರ ಗಾಡ್ ಬಾಗಿಲನ್ನ ತೆಗೆದರ ತಾನ ನಾವು ಒಳಗೆ ಹೋಗಕ್ಕಾಗತ್ತ, ಹಾಗೆ ಅದು ಬೇಕು ನಮ್ಗೆ, ದಿಕ್ಪಾಲಕರು ಬೇಕು. ಈ ದಿಕ್ಪತಿಗಳೆಲ್ಲರೂ ಇದ್ದಾರಂತ ಒಂದಾದ್ರೆ, ಇನ್ನೊಂದು ಅರ್ಥ ಏನಂದ್ರೆ, ಏನೋ ನಾನೇ ನೋಡ್ತಾ ಇದ್ದೀನಿ ನನಗೆ ಚೆನ್ನಾಗಿ ನೋಡ್ಲಕ್ಕ ಬರತ್ತೆ ಅಂತ ನಮ್ಗೆ ಬೇಸಿಕ್ ಆಗಿ ಎಲ್ಲ ಎಲ್ಲ ಹರಿಕಾಂಸಾರದಲ್ಲಿನೂ ಮುಖ್ಯ ಉದ್ದೇಶ ಏನು ಅಂದ್ರೆ ತಿಳ್ಕೊಂಡಾಗೆ ನಾನು ನನ್ನದು ಅಂಬುದು ಹೋಗುತ್ತೆ. ಅದಕ್ಕೇನೆ ಇವರು ನಮ್ಗೆ ಉಪಕಾರ ಮಾಡ್ತಾರೆ. ದೇವತೆಗಳು ಇದ್ದಾರ ಅಂದ್ರೆ ನಮಗೆ ದೇವತೆಗಳು ತೋರಿಸ್ತಾ ಇದ್ದಾರೆ. ದೇವನನ್ನ ಅವನು ಒಳಗೆ ಇರುವಂತಹ ಕಪಿಲವನ್ನ ಅವನು ಕಪಿಲ ದೇವರನ್ನ ಅವನು ಅವರು ತೋರಿಸ್ಕೊಡ್ಬೇಕು ನಮ್ಗೆ ಅಂತ ಅವರನ್ನ ಬೇಡಬೇಕು ಅಂಬುದು ಗೊತ್ತಾಗತ್ತೆ. ಇನ್ನೊಂದು ಅವರು ಮಾಡುವಂತ ಉಪಕಾರ ಪ್ರತಿ ಪ್ರತಿಕ್ಷಣ ಕಣ್ಣು ಇಲ್ಲದ ಎಂತ ಒಂದು ಪರಿಸ್ಥಿತಿ, ಎಲ್ಲ ಯಾರು ಏನು ಏನು ಕಾಣ್ಲಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಸೃಷ್ಟಿ ಮಾಡಿರುವಂತ ಈ ಜಗತ್ತು ಬಹುಚಿತ್ರ ಜಗತ್ ಬಹುದಾಕರಣ ಅಂತ ಹೇಳುವಾಗ ನೋಡ್ಲಕ್ಕೆ ಕಣ್ಣು ಬೇಕಲ್ಲ, ಅವ್ರು ಮಾಡಿದ ಸೃಷ್ಟಿಯನ್ನು ನೋಡಿ ಆ ಸಂತೋಷ ದೇವ್ರಿ ಹಾಗೆ ಮಾಡಿದಾನಂತ ದೇವರನ್ನ ಕೊಂಡಾಡ್ಲಕ್ಕೆ ಕಣ್ಣು ಬೇಕಾಗಿದ್ದು, ಹೊರಕಣ್ಣು ಬೇಕು, ಒಳಕಣ್ಣು ನಮ್ಗೆ ಬೇಕು. ಹೀಗೆ ದಿಕ್ಪತಿಗಳು ನಮ್ಗೆ ಬಾಲಕರ ಅನುಗ್ರಹ ಬೇಕು. ಸೊ ದಿಕ್ಪತಿಗಳಿಂದ ಸಮೇತನಾಗಿ ದಕ್ಷಿಣಾಕ್ಷಿಯ ಮುಖದೊಳಗೆ ವಿಶ್ವ ಅಂತ ಹೇಳ್ತದೆ. ದಕ್ಷಿಣಾಕ್ಷಿ ಅಂದ್ರೆ ರೈಟ್ ಐ, ರೈಟ್ ಐಯಲ್ಲಿ ವಿಶ್ವ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಬಂದು ಇಲ್ಲಿ ಇದರಂತ ವಿಷಯಗಳು ಎಲ್ಲಿ ಬರುತ್ತೆ ಅಂತ ನಮ್ಗೆ ಮಾಂಡೋಕ್ಯ ಉಪನಿಷತ್ತಲ್ಲಿ ರಾಯರು ಹೇಳಿದ್ದನ್ನ ದಾಸರಿಯಲ್ಲಿ ನಮ್ಗೆ ಚೆಂದಾಗಿ ಹೇಳ್ತಾ ಇದ್ದಾರೆ. ಇವನನ್ನ ಹೇಗೆ ಚಿಂತನೆ ಮಾಡಬೇಕು, ಇಲ್ಲಿ ಹೇಳಿರುವಂತ ರೂಪ ಕಪಿಲ ಅಂತ ಹೇಳಿದ್ದಾರೆ. ಈ ಕಪಿಲನ್ನೇ ಇನ್ನೊಂದು ರೂಪದಿಂದ ಕಪಿಲ ರೂಪ ಲಕ್ಷಣ ಆಚಾರ್ಯರು ಕೊಟ್ಟಿದ್ದಾರೆ. ಕಪಿಲ ರೂಪಕ್ಕೆ ಹೊಂಬಣ್ಣ, ಒಂದು ಕೈಯಲ್ಲಿ ಜ್ಞಾನ ಮುದ್ರ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರ, ಅವನನ್ನು ಸುತ್ತು ಬ್ರಹ್ಮಾದಿ ದೇವತೆಗಳು ಅವರಿಗೆಲ್ಲರಿಗೇನು ಬೋಧನೆ ಮಾಡುತ್ತಾ ಇದ್ದಾನಂತ ಆ ರೂಪವನ್ನು ಕೊಟ್ಟಿದ್ದಾರೆ. ಆ ಕಪಿಲ ರೂಪ ಭಗವಂತನಲ್ಲಿ ಇನ್ನೊಂದು ರೂಪದಿಂದ, ಇನ್ನೊಂದು ರೂಪ ಅಂದ್ರೆ ಕಪಿಲ ರೂಪವೇ ಇನ್ನೊಂದು ಮುಖದಿಂದ ಆ ವಿಶ್ವ ವೈಶ್ವಾನ ರೂಪ ವಿಶ್ವ ಅಂತ ಹೇಳಿದ್ದಾರೆ. ಈ ವಿಶ್ವ ಯಾವುದು ಎಂಬುದನ್ನ ರಾಯರು ನಮಗೆ ಅದೊಂದು ಇದನ್ನು ಹೇಳಿದ್ದಾರೆ, ಮಾಂಡೋಕ್ಯ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಆ ವೈಶ್ವಾನರ ಅಂತ ಈ ರೂಪಕ್ಕೆ ಹೆಸರು ಕೊಟ್ಟಿದ್ದಾರೆ. ವೈಶ್ವಾನರ ಅಂದ್ರೆ ಏನರ್ಥ, ನಾವು ವೈಶ್ವಾನರ ಆಗಿ ಅದೆಲ್ಲ ನೋಡ್ತಾ ಬಂದಿದ್ವಿ. ಇಲ್ಲಿ ವೈಶ್ವಾನರ ಅಂದ್ರೆ ಏನರ್ಥ ಅಂದ್ರೆ ವಿಶ್ವ ಎಂಬುದಕ್ಕೆ ಏನ್ ಅರ್ಥ ಕೊಟ್ಟಿದ್ದಾರೆ ರಾಯರು ಅಂದ್ರೆ ಸ್ಥೂಲ ವಿಷಯಗಳನ್ನ ಯಾರು ತೋರಿಸಿ ನಮ್ಗೆ ಕೊಡ್ತಾನೋ, ಸ್ಥೂಲ ವಿಷಯವನ್ನ ತೋರಿಸಿ ಕೊಡೋನು. ವಿಶ್ವಂ ಸರ್ವೈ ಜ್ಞೇಯಂ ಸ್ಥೂಲಂ ವಸ್ತು ಉಚ್ಚತೆ ಅಂತ, ಎಲ್ಲಾ ವಸ್ತುಗಳನ್ನು ತೋರಿಸಿ ಕೊಡುವಂತವನು. ಆ ತೋರಿಸಿ ಕೊಟ್ಟು ಅದು ಜೀರ್ಣ ಆಗುವಂತೆ ಮಾಡೋ ಅಂದ್ರೆ ಒಂದು ವಸ್ತುವನ್ನ ತೋರಿಸಿದಾಗ ಒಂದು ಪುಸ್ತಕ ಅಂತ ಪುಸ್ತಕ ನಮ್ಮ ಕಣ್ಣ ಮುಂದೆ ಬಂದಾಗ ಇದು ಪುಸ್ತಕ ಅಂಬೋ ಪುಸ್ತಕದ ಜ್ಞಾನವು ಸಹಿತ ಆಗುತ್ತೆ. ಬೇರೆ ಬೇರೆ ಬರಲ್ಲ, ಪುಸ್ತಕ ಅಂತ ಒಂದು ಬರೋದು, ಆಮೇಲೆ ವಾಟ್ ಇಸ್ ಪುಸ್ತಕ ಅಂತ ಇನ್ನೊಂದು ಜ್ಞಾನ ಬರೋದಲ್ಲ. ಆ ವಸ್ತು ಜೊತೆ ಜೊತೆಯಾಗಿ ಆ ಜ್ಞಾನವು ಬರುತ್ತೆ. ಕುದುರೆ ಅಂದ್ರೆ ನಾಲ್ಕು ಕಾಲಿದ್ದು ಓಡಕ್ಕ ಅದು ಒಟ್ಟೆ ಕುದುರೆ ಅಂದ್ರೆ ಕುದುರೆ ನೋಡಿದ ತಕ್ಷಣ ಕುದುರೆಯ ಏನೋ ನಮ್ಗೆ ಎಷ್ಟೆಷ್ಟು ಜ್ಞಾನ ಇದೆ ಅಷ್ಟು ಜ್ಞಾನದಿಂದ ನಾವು ಕೇಳಿದ ಜ್ಞಾನದಿಂದ ಸ್ವೀಕಾರ ಮಾಡ್ತೇವೆ. ಸೊ ಅದಕ್ಕೆ ಅದನ್ನ ಮಾಡಿಸುವನು ಯಾರು ಆ ಸ್ಥೂಲ ವಿಷಯ ಭೋಗವನ್ನ ಸ್ಥೂಲ ವಿಷಯವನ್ನ ತೋರಿಸಿ ಆ ಭೋಗವನ್ನ ಆ ಒಂದು ಅನುಭವವನ್ನು, ಭೋಗ ಅಂದ್ರೆ ಭಕ್ತತ್ವ ಅಂತ ಇಲ್ಲಿ ಭಕ್ತತ್ವ ಅಂದ್ರೆ ಆ ಅನುಭವ, ಕುದುರೆ ಕತ್ತೆ ಈ ತರ ಏನ್ ಬೇಕಾಗ್ತದೆ ಆ ಒಂದು ನಮ್ಗೆ ಬರಬೇಕಂದ್ರೆ ಆ ಸ್ಥೂಲ ವಿಷಯದ ಜ್ಞಾನ ಆ ಸ್ಥೂಲ ವಿಷಯದ ಅನುಭವ ನಮ್ಗೆ ಬರಬೇಕಂದ್ರೆ ಯಾರು ಕೊಡ್ತಾನಂದ್ರೆ ಇವ್ರು ಕೊಡುವವನಿಗೆ ವಿಶ್ವ ಅಂತ ಹೇಳ್ತಾರೆ. ವೈಶ್ವಾನರಾಗುವ ಬೇರನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇದು ಕಣ್ಣಿನಿಂದ ಜಾಗೃತ ಅವಸ್ಥೆಗೆ ಸಂಬಂಧಪಟ್ಟದ್ದು. ನರ ಅಂದ್ರೆ ಏನು, ವಿಶ್ವ ಆಯ್ತು, ವಿಶ್ವ ಅದಕ್ಕೆ ಸಂಬಂಧಪಟ್ಟವನು, ಇದನ್ನ ತೋರಿಸಿ ನಮ್ಗೆ ಅನುಭವ ಸ್ಥೂಲ ವಿಷಯಗಳ ಸ್ಥೂಲ ಬುಕ್ ಅಂತಲೇ ಇವನು ತಿಳಿದು ಹೇಳ್ತಾರೆ. ಜಾಗೃತ ಅವಸ್ಥೆಯಲ್ಲಿ ನಾವು ನೋಡುವಂತಹ ಪದಾರ್ಥಗಳನ್ನ ಕಣ್ಣಲ್ಲಿ ಇದ್ದು ವೈಶ್ವಾನರ ಅಂಬುವನು ವಿಶ್ವ ಅಥವಾ ವೈಶ್ವಾನರ ಅಂಬುವನು ನಮ್ಗೆ ಎಲ್ಲವನ್ನೂ ತೋರಿಸಿ ಆ ಅನುಭವವನ್ನ ತಂದುಕೊಡುವನು. ಸ್ಥೂಲ ವಿಷಯಗಳನ್ನ ತೋರಿಸುವುದು ವಿಶ್ವ, ಸ್ಥೂಲ ವಿಷಯಗಳೆಲ್ಲ ವಿಶ್ವ ಆದ್ರೆ ಅನೇಕ ವಿಷಯಗಳು ಸ್ಥೂಲ ವಿಷಯಗಳು ಅನೇಕ ಅದನ್ನ ತೋರಿಸಿಕೊಡುವನು, ಅದಕ್ಕೆ ತೋರಿಸಿಕೊಡುವನು ಅದಕ್ಕೆ ಸಂಬಂಧಪಟ್ಟವನು. ತತ್ಸಂಬಂಧ ಏನಂದ್ರೆ ಇದಕ್ಕೆ ಕಾರಣೀಭೂತನಾದವನು. ಸೊ ಅದಕ್ಕೆ ವಿಶ್ವ ಅಂಬುದ ವೈಶ್ವ. ನರ ಅಂದ್ರೆ ಏನು, ನರ ಅಂದ್ರೆ ಅವನು ಹೇಗೆ ತೋರಿಸಿಕೊಡ್ತಾ ಇದ್ದಾನ ಅಂತ ಹೇಳುತ್ತ, ಹೇಗೆ ತೋರಿಸಿಕೊಡ್ತಾನಂದ್ರೆ ನರರಲ್ಲಿ ನಮ್ಮಂತವರಲ್ಲಿ ನಮ್ಮಂತ ಮನುಷ್ಯರಲ್ಲಿ ಇದ್ದು ನಮ್ಮಂತವರಿಗೆ ನರರಲ್ಲಿ ಇದ್ದು ಅವನು ಅದನ್ನ ಉಳಿಸ್ತಾ ಇರ್ತಾನೆ. ಮತ್ತು ಅವನಿಗೆ ನರಿಯತೆ ಅಂದ್ರೆ ಅವನಿಗೆ ಈ ದೇಹ ನಮ್ಮನ್ನ ಬಿಟ್ಟು ಹೋಗುತ್ತ, ಸ್ವಲ್ಪ ದಿವಸ ನಮ್ಮ ಕಣ್ಣಲ್ಲಿ ಇದು ತೋರ್ಸಿ ಕೊಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಆಮೇಲೆ ನಮ್ಗೆ ಒಂದು 50-60 ವರ್ಷ ಆಗತ್ತೆ, ಕಣ್ಣು ಸರಿಯಾಗಿ ಕಾಣಿಸಲ್ಲ ಅಂದ್ರೆ ಒಳಗೆ ಇರೋನು ನಾವು ಕ್ಷೀಣ ಆಗಿದೆ, ನಮ್ಮ ಕಣ್ಣು ಕ್ಷೀಣ ಆಗಿದೆ ವಯಸ್ಸಿನಿಂದ. ಒಳಗಿರುವವನು ಏನಾಗಿದ್ದ ಅಂತ ನರಿಯತೆ, ಅವನಿಗೆ ನಾಶ ಅಂಬೋದೇ ಇಲ್ಲ. ಅವನು ಎಲ್ಲಿದ್ರು ನಮ್ಮ ದೇಹವನ್ನ ಬಿಟ್ಟು ಜೀವ ಹೋದ್ರು ಈ ದೇಹದಲ್ಲಿನೋ ಒಂದು ರೂಪದಿಂದ ಅವನು ಇದ್ದೇ ಇದ್ದಾಗ ಅವನಿಗೆ ನಾಶವೇ ಇಲ್ಲ ಅಂಬೋದನ್ನ ನರ ಅಂತ ಹೇಳ. ಮತ್ತು ವೈಶ್ವನರ. ವೈಶ್ವನರ ಸೇರಿದ ರಾಮ ಪ್ಲಸ್ ಅಯ್ಯನದಲ್ಲಿ ರಾಮಾಯಣ ಟ್ಯಾಗ್ ಆಗುತ್ತದೆ, ಹಾಗೆ ವೈಶ್ವ ಪ್ಲಸ್ ನರ ವೈಶ್ವಾನರ ಆಗುತ್ತ ಅಂತ ಹೇಳಿ ಇಲ್ಲಿ ಸ್ಥೂಲ ಭೋಗವನ್ನ ನಮ್ಗೆ ತಂದುಕೊಡ್ತಾನೆ. ಅಂದ್ರೆ ಸ್ಥೂಲ ವಿಷಯಗಳ ಚಿಂತನೆಯನ್ನ ತಂದುಕೊಡ್ತಾನೆ. ಈ ಒಂದು ರೂಪವನ್ನ ವಿಶೇಷವಾಗಿ ವಿಶೇಷವಾಗಿ ಈ ವೈಶಾನರ ಹಿನ್ನಿಕೆಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಮುಖದೊಳಿಯ ವಿಶ್ವ ಶ್ವೇತವರ್ಣ, ಶ್ವೇತವರ ಬಿಳಿ ಬಣ್ಣನಲ್ಲಿ ಇದ್ದಾನೆ. ಚತುರ್ಭುಜನು, ನಾಲ್ಕು ಚೋಳುಗಳು ಅವನಿಗೆ ಇದೆ. ಚತುರ್ಭುಜನು ಸಂತ್ರೀಜ ಅಂದ್ರೆ ಚತುರ್ಭುಜ ಅಂದ್ರೆ ಇಲ್ಲಿ ಕೇಳುವಾಗ ಅವರು ರಾಯರು ಹೇಳ್ತಾರೆ, ಇವನಿಗೆ ಉಪನಿಷತ್ತಿಗೆ ಬಂದಿದೆ ಇದು. ರಾಯರು ಹೇಳ್ತಾರೆ ಏಳು ಅಂಗಗಳು, ಏಳು ಅಂಗಭೂತನಾಗಿ ಅವನಿದ್ದಾನೆ. ಏನು ಏಳು ಅಂದ್ರೆ ಎರಡು ಕಾಲು, ನಾಲ್ಕು ಕೈಗಳು, ಒಂದು ಉಪಂಡ, ಒಂದು ಮುಖ, ಗಜಮುಖ ಇರುತ್ತೆ. ಮತ್ತು ಈ ಕಡೆ ಆ ಕಡೆ ಅವನಿಗೆ ಒಂಬತ್ತು ಒಂಬತ್ತು ನರ ಮುಖಗಳು, ಮನುಷ್ಯರ ಮುಖ ಒಂಬತ್ತೊಂಬತ್ತು ಪ್ಲಸ್ ಸೆಂಟರ್ಲಿ ಇರುವಂತದ್ದು ಗಜಮುಖ 19 ಆಗತ್ತೆ. ಈ 19 ಮುಖದಿಂದ ಅವನು ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏಳು ಅಥವಾ ಏಳಾಯ್ತು, ಎರಡು ಕಾಲು, ನಾಲ್ಕು ಮತ್ತು ಒಂದು ತೊಂಡ ಸೇರಿ ಏಳಾಯ್ತು. ಏಳು ಅಂಗಗಳಿಂದ ಇದ್ದಾನೆ. ಏಳು ಅಂಗಗಳಿಂದ ನಮ್ಗೆ ಆ ಜಾಗೃತ ಅವಸ್ಥೆ, ಜಾಗೃತ ಅವಸ್ಥೆಯಲ್ಲಿ ಜಾಗೃತ ಅವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಆ ಒಂದು ಎಚ್ಚರದಲ್ಲೇ ನಮ್ಗೆ ಎಲ್ಲಾ ವಿಷಯಗಳು ಓದುವುದು, ಕೇಳೋದು, ಎಲ್ಲವೂ ಜ್ಞಾನ ಬರೋದು ಇಲ್ಲಿಂದ ಬರುತ್ತೆ. ಆದ ಕಾರಣದಿಂದ ಈ ರೂಪವನ್ನ ವಿಶೇಷವಾಗಿ ಈ ರೂಪವನ್ನ ವಿನಾಯಕ ಚಿಂತನೆ ಮಾಡಿದೆ ಅಂದ್ರೆ ಜ್ಞಾನ, ಈ ವಿಷಯ ಚಿಂತನೆ ಮಾಡೋದು ಅಂದ್ರೆ ಜ್ಞಾನ ಆಯ್ತು. ಅದು ಜಾಗೃತ ಅವಸ್ಥೆಯಲ್ಲಿ ಬರೋದೇ ಜ್ಞಾನ ಆಗತ್ತೆ. ಅದಕ್ಕೆ ವಿದ್ಯಾರಂಭ ಕಾಲದಲ್ಲಿ ನಾವು ವಿನಾಯಕನನ್ನ ಯಾಕೆ ಚಿಂತನೆ ಮಾಡ್ತೀವಿ ಅಂದ್ರೆ ಆ ವಿನಾಯಕನನ್ನ ನಾವು ಚಿಂತನೆ ಮಾಡಿದ್ದಾರೆ, ಆ ವಿನಾಯಕನೊಳಗೆ ಆ ಒಂದು ವಿಶ್ವಾಂಬರನಾಗಿ ಇವನು ಕೂತಿದ್ದಾನೆ. ಇವನ ಅವನಿಗೆ ಈ ಶಕ್ತಿಯನ್ನ ಕೊಟ್ಟಿದ್ದಾನೆ. ಆ ಮುಂದ್ರ ಅಂದ್ರೆ ವಿಘ್ನ ಬರದಂತೆ ಆಕಾಶಕ್ಕೆ, ಆಕಾಶದಲ್ಲಿ ಆಕಾಶ ಸೇರಿಸಿದ್ರೆ ವಿಘ್ನಗಳೇ ಇರೋದಿಲ್ಲ. ಅದು ಒಂದಾದ್ರೆ ಇನ್ನೊಂದು ವಿಶೇಷವಾಗಿ ಜ್ಞಾನ ಪ್ರದಾಯಕ ರೂಪ ಆಗುತ್ತೆ. ಇದನ್ನ ಸಿದ್ಧಿ ಮಾಡಿಕೊಂಡಿದ್ದಾನೆ. ಆದ ಕಾರಣದಿಂದ ಅವನು ಗುರುಗಳಾದಂತ ವೃದ್ಧದೇವರು ಅವನಿಗೆ ಆ ಕಲೆಯನ್ನು ಕೊಟ್ಟ, ಸಿಂಬಾಲಿಕ್ಲಿ ಆ ಆನೆಯ, ಯಾಕೆಂದ್ರೆ ಅದು ಚಿಂತನೆ ಮಾಡ್ತಾ 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 ಸದ್ರೂಪ ಯಥಾಯಥಾ ಉಪಾಸ ದೈವ ಭವತಿ ಅಂತ ಹೇಳಿದೆ. ಅದು ಉಪಾಸನೆ ಮಾಡ್ತಾ 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 ಅದೇ ಸುದ್ದಿ ಪಡೆದ್ರೆ ಆ ಮುಖನೇ ಬಂದು ಬಿಡತ್ತೆ ಅಂತ. ಸೊ ಹಾಗೆ ದೇವರ ಅಂದ್ರೆ ಇದು ತುಂಬಾ ಸಿಂಬಾಲಿಕ್ ಆಗಿ ಆ ಒಂದು ಮುಖ ಬಂತು ವಿನಾಯಕನಿಗೆ, ಆ ಮುಖ ಬಂತು ಅಂತ ರಾಯರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಮಂಡುಕ್ಯ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಲಿ ಇನ್ನೊಂದು ಬರುತ್ತೆ. ಇದನ್ನ ಹೇಳುವಾಗ ಒಂಬತ್ತು ಒಂಬತ್ತು ಅಂತ ಕೇಳಿದ್ದಾರೆ ಮುಖದಲ್ಲಿ. ಏನಿದು ಒಂಬತ್ತು ಅಂತ ಬಂದಿದೆ ಅಲ್ಲಿ ಕೇಳ್ತಾರೆ. ಒಂಬತ್ತು ಮುಖಗಳು ಅಂದ್ರೆ ಮೂರು, ಒಂದು ಕಡೆ ತಗೊಳ್ಳೋಣ, ಒಂದು ಕಡೆ ತಗೊಂಡ್ರೆ ಮೂರು 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 ಅಲ್ವಾ, ಮೂರು 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 ಇರ್ಬೇಕು. ಆ ಮೂರು ಏನು, ಇದು ಜಾಗೃತ ಅವಸ್ಥೆ ಅಂತ ಹೇಳಿದ್ದಾರೆ. ಎಚ್ಚರವನ್ನ ಕೊಡತ್ತ, ಎಚ್ಚರವನ್ನ ಯಾರಿಗೆ ಕೊಡ್ತ, ಹೇಗೆ ಕೊಡ್ತ ಅಂದ್ರೆ ಅದಕ್ಕೆ ಮೂರು ಮೂರು ಹೇಳಿದ. ಮೂರು ಅಂದ್ರೆ ಒಂದು ದೇವತೆಗಳು, ಮತ್ತೊಂದು ಮನುಷ್ಯರು, ಕೆಳಗೆ ಅಧಮ ಜೀವಿಗಳು, ಮೂರು ತರವಾದ ಡಿವಿಷನ್ ಮಾಡಿದ್ದಾರೆ. ಮನುಷ್ಯ ಮಧ್ಯಮರು, ದೇವತಾ ಅಂತ ಹೇಳುವ ಮೂಲಕವಾಗಿ ಎಲ್ಲರೂ, ಎಲ್ಲ ಒಂದು ಎಲ್ಲ ದೇವತೆಗಳು ಬಂದುಬಿಡ್ತಾರೆ. ಎಲ್ಲ ದೇವಗಣ ಪ್ರವಿಷ್ಠರಾದಂತ ಎಲ್ಲರೂ ಬಂದುಬಿಡ್ತಾರೆ. ಸೊ ಈ ದೇವಗಣ ಪ್ರವಿಷ್ಠರಾದರಲ್ಲಿ ತ್ರಿವೃತ್ತೀಕರಣ ಅದನ್ನ ಬರುತ್ತಲ್ಲ, ಹಾಗೇನೆ ದೇವತಾ ಗಣದಲ್ಲಿ ಮೂರು ಕ್ಯಾಟಗರಿ ಉಂಟು ಅಂತ ಹೇಳ್ತಾರೆ. ಮುಖ್ಯವಾಗಿರುವಂತ ಟಾಪ್ ಮೋಸ್ಟ್ ದೇವತೆಗಳು ಇರ್ತಾರೆ. ಆಮೇಲೆ ದೇವತೆಗಳಲ್ಲಿ ಮಧ್ಯಮ ಅಂದ್ರೆ ಆ ಬರೀ ಒಂದು ಬಾಹ್ಯ ಇಂದ್ರಿಯಗಳನ್ನ ನಿಯಮನೆ ಮಾಡುವಂತ ಹತ್ತಿರುವಂತದ್ದು ಟಾಪ್ ಯುದ್ಧದೇವರು ಮುಂತಾದವರೆಲ್ಲ ಬರೋದು ಟಾಪ್ ಆಗುತ್ತೆ. ಆಮೇಲೆ ಮಧ್ಯ ಬರುವಾಗ ಇಂದ್ರ ಮುಂತಾದವರೆಲ್ಲ ಮಧ್ಯಮ ಆಗುತ್ತೆ. ಆಮೇಲೆ ಅಧಮ ದೇವತೆಗಳು ಅಂತ ಬರುವಾಗ ಅಗ್ನಿ ಮುಂತಾದವರೆಲ್ಲ ಅಧಮ ದೇವತೆಗಳು. ದೇವತೆ ಸತ್ವಾಭಿಮಾನಿಗಳಲ್ಲಿ ಈ ಒಂದು ಡಿವಿಷನ್ ಅನ್ನ ಕೊಟ್ಟಿದ್ದಾರೆ. ಇವರಿಗೆ ಮೂರು ಮುಖದಿಂದ ಆ ಒಂದು ಜಾಗೃತ ಅವಸ್ಥೆಯನ್ನ ನಿಯಮನ ಮಾಡ್ತಾರೆ, ಮೂರು ಮುಖದಿಂದ ಮಾಡ್ತಾರಂತೆ. ಸೊ ಹೇಗ ಮಾಡ್ತಾರಂದ್ರೆ ದೇವತೆಗಳಿಗೆ ವಿಷಯ ಅವ್ರಿಗೆ ಜಾಗೃತ ಅವಸ್ಥೆ ಇಲ್ಲ ಅಂತ ಹೇಳ್ಬೋದು. ಯಾಕೆ ಜಾಗೃತ ಎಚ್ಚರ ಆಗೋದು ಅಂತ ಯಾವಾಗ ಹೇಳ್ತೀವಿ? ಮಲ್ಕೊಂಡಿದ್ರೆ ಎಚ್ಚರ ಆಗಬೇಕು, ಮಲ್ಕೊಳ್ಳದೇ ಇರೋನ್ಗೆ ಎಚ್ಚರ ಆಯ್ತು ಅಂತ ಹೇಳ್ತಾನ? ಹೇಳಲ್ಲ. ಯಾವತ್ತೂ ಅವರಿಗೆ ಎಚ್ಚರದಿಂದ ಇರುವವನು ಇದೆ ಎಂಬುದೇ ಇಲ್ಲ. ಅಂದ್ರೆ ಅಜ್ಞಾನದ ಸ್ಪರ್ಶ, ಅಜ್ಞಾನ ಎಂಬುದು ದೇವರ ವಿಷಯದಲ್ಲಿ ಅವನಿಗೆ ಇಲ್ಲ, ಎಲ್ಲವೂ ಚೆನ್ನಾಗಿ ಗೊತ್ತಾಗುತ್ತೆ ಅವನಿಗೆ. ಹಾಗೆ ದೇವತೆಗಳಿಗೆ ಆ ಒಂದು ಶಕ್ತಿಯನ್ನು ಕೊಡ್ತಾನಂತ. ಅದರಿಂದ ಮೂರು ತ್ರೀ ಟೈಪ್ ಅಂದ್ರೆ ಆ ಎಚ್ಚರ ಅವಸ್ಥೆಯಲ್ಲಿ ಅವರಿಗೆ ಎಷ್ಟೆಷ್ಟು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವ್ರಿಗೆ ಆ ಬೆಳಕು ಇರುತ್ತಂತ ಮೂರು ಕ್ಯಾಟಗರಿ. ಆಮೇಲೆ ಮನುಷ್ಯ ಮಧ್ಯಮರು, ಮನುಷ್ಯ ಮಧ್ಯಮರಲ್ಲಿ ಮೂರು ಕ್ಯಾಟಗರಿ ಇದ್ದಾರೆ. ಮೂರು ಕ್ಯಾಟಗರಿ ಯಾತ್ರೆ ಹೇಳಿದ್ದಾರೆ. ಮೂರು ಕ್ಯಾಟಗರಿ ಒಬ್ಬೊಬ್ಬರಿಗೆ ನಾವೆಲ್ಲೂ ಒಂದೇ ರೀತಿಯಿಂದ ಇರಲ್ಲ. ನಮಗೇನು ಈ ಒಂದು ಭಗವಂತನಿಗೆ ಯಾವಾಗ ಎಚ್ಚರ ಕೊಡಬೇಕೋ ಆವಾಗ ಎಚ್ಚರ ಕೊಡ್ತಾನೆ. ಇದನ್ನೇನೋ ನಮ್ಗೆ ಇರಬಹುದು, ಯಾಕೆಂದ್ರೆ ನಮ್ಗೆ ನಿದ್ರೆ ಉಂಟೆ ಉಂಟು, ಅದು ಉಂಟು. ಮತ್ತು ಆ ಎಚ್ಚರ ಅವಸ್ಥೆಯಲ್ಲಿ ಎಷ್ಟು ಕಾಲ ನಾವು ದೇವರ ವಿಷಯದಲ್ಲಿ ಎಚ್ಚರದಿಂದ ಇರ್ತೀವಿ, ಅದರಲ್ಲಿ ವ್ಯತ್ಯಾಸಗಳು ಬರುತ್ತೆ. ಇದನ್ನ ಕೊಡ್ಲಕ್ಕೆ ಅವರವರಿಗೆ ಅನುಗುಣವಾಗಿ ಕೊಡ್ಲಕ್ಕೆ ಮೂರು ಅಂತ ಹೇಳ್ತಾರೆ. ಆಮೇಲೆ ಕೊನೆಯಲ್ಲಿ ವೈದ್ಯರಿಗೆ, ವೈದ್ಯರಿಗೆ ಆ ಅವರಿಗಿನ ಈ ಅವಸ್ಥೆಯನ್ನ ಅವರವರಿಗೆ ಎಷ್ಟೆಷ್ಟು ಸೂಚಿಸಬೇಕು, ಯಾಕೆ ಆಗ ಪರವಾಗ ಸೂಚಿಸಬೇಕು ಜಾಗೃತ ಅವಸ್ಥೆಯಲ್ಲಿ ಅವರಿಗೆ ಹಾಗೆ ತಿಳಿಸ್ತಾರೆ. ಅವರಿಗೆ ಮತ್ತೆ ಇದಕ್ಕೆ ಒಂಬತ್ತು ಮುಖ್ಯ ಇದೆ ಅಂತ ಐತಿ. ಮುಂದೆ ಒಂಬತ್ತು ಮುಖ್ಯ ಏನು ಅಂದ್ರೆ ಹೇಳ್ತಾರೆ. ಮುಂದೆ ಒಂದು ಒಂಬತ್ತು ಮುಖ ಅಂದ್ರೆ ಅದು ಬಂದು ಇದು ಪುರುಷರು ಅಂತ ಇಟ್ಟುಕೊಂಡು, ಆ ಕಡೆ ಬರೋದು ಸ್ತ್ರೀಯರು ಅಂತ ಇಟ್ಕೊಂಡು, ಹೀಗೆ ಒಂಬತ್ತು ಅದಕ್ಕೆ ಅದಕ್ಕೆ ಕರೆಸ್ಪಾಂಡಿಂಗ್ ಅವ್ರಿಗೆ ಪತ್ನಿಗಳು ಆ ಕರೆಸ್ಪಾಂಡಿಂಗ್ ಇಟ್ಟುಕೊಂಡು ಇದು ನೈಂಟಿ ಇದು ಇದು ಹೇಳಿದ್ದಾರೆ. ಇದು ಹೀಗೆ ಏಟಿನ ಆಗುತ್ತೆ, ಸೆಂಟರ್ ಬಂದು ಗಣೇಶನ ಮುಖ ಆಗುತ್ತೆ. ಹೀಗೆ ಹತ್ತೊಂಬತ್ತು ಮುಖದಿಂದ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿ ವಿಶ್ವ ಮುಖದೊಳಿಯುವ ವಿಶ್ವ ಶ್ವೇತವರ್ಣ ಚತುರ್ಭುಜನ ಸಂಪ್ರೀತಿಯಿಂದಲೇ ಪ್ರೀತಿಯಿಂದಲೇ ಸ್ಥೂಲ ವಿಷಯ ಚೇತನಿಗೆ ಮುನ್ನೂರೂಪ ಅಂತ ಸ್ಥೂಲ ವಿಷಯವನ್ನ ಸ್ಥೂಲ ಬುಕ್ ಅಂತ ಇದನ್ನು ಕರೀತಾರೆ. ಸ್ಥೂಲ ಬುಕ್ ಯಾವುದು ಅಂದ್ರೆ ಸ್ಥೂಲ ವಿಷಯಗಳ ದಿನಾಗಲೂ ನಾವು ನೋಡೋ ಪದಾರ್ಥ ಎಲ್ಲವೂ ಸ್ಥೂಲವೇ ಇದೆ. ಆ ಸ್ಥೂಲ ಚೇತನಕ್ಕೆ ಹೇಗೆ ಕನೆಕ್ಷನ್ ಆಗುತ್ತೆ? ಸ್ಥೂಲ ವಿಷಯಗಳಿದೆ, ಪುಸ್ತಕ ಇದೆ, ಪುಸ್ತಕ ಆ ರೂಪ ಗ್ರಹಣ ಆಗತ್ತೆ ಮನಸ್ಸಲ್ಲಿ ಹೋಗಿ ಈ ಪುಸ್ತಕ ಇದು ಇದು ಅಂತ ಗೊತ್ತಾಗತ್ತೆ. ಅದು ಜೀವಕ್ಕೆ ಅನುಭವ ಬರಬೇಕಲ್ಲ, ಜೀವಕ್ಕೆ ಹೇಗೆ ಅನುಭವ ಬರುತ್ತೆ? ಇರೋದು ಪ್ರಾಕೃತ, ಸ್ಥೂಲ ವಿಷಯಗಳೆಲ್ಲ ಪ್ರಾಕೃತ. ಅನುಭವ ಬರೋದು ಜೀವನಿಗೆ, ಅಪ್ರಾಕೃತನಾದ ಜೀವನಿಗೆ ಅನುಭವ ಬರಬೇಕು. ಆ ಕನೆಕ್ಷನ್ ಹೇಗೆ ಸಾಧ್ಯ ಆಗತ್ತೆ ಅಂದ್ರೆ ಅಲ್ಲಿ ಹೇಳಿರುವಂತ ಬಡವಾಗ್ನಿಯಲ್ಲಿ ಹೇಗೆ ನರಸಿಂಹ ಆ ತನ್ನ ತನ್ನ ಸ್ವಾಸ್ಥ್ಯ ರೂಪವನ್ನು ತಕ್ಕೊಂಡು ಆ ಒಂದು ಜಂಕ್ಷನ್ ತರ ಕನೆಕ್ಟ್ ಹಾಗೇನೆ ಅವನು ಫಸ್ಟ್ ಸ್ಥೂಲ ಬುಕ್ ಅಂತ ತನ್ನದೇ ಆದ ವಾಕ್ಯ ರಥವನ್ನ ತಕ್ಕೊಂಡು ಆಮೇಲೆ ಇಷ್ಟೂ ದೇವತೆಗಳು ಹೇಳಿದಾರಲ್ಲ ಇಷ್ಟು ಲಕ್ಷ್ಮಿಯಿಂದ ಅವರವರಿಗೆ ಬೇಕಾದ ಆಯಾ ಒಂದು ಆತ್ಮ ಪ್ರದರ್ಶನವನ್ನು ಅವರವರಿಗೆ ಕೊಟ್ಟು ಬಿಟ್ಟು ಬರೀ ಒಂದು ಸ್ಥೂಲ ಪದಾರ್ಥ ಇದೆಲ್ಲ ಆ ಸ್ಥೂಲ ಪದಾರ್ಥ ಮಾತ್ರ ನಮ್ಮ ಕಣ್ಣಿಗೆ ಬೀಳುವಂತೆ ಮಾಡ್ತಾನೆ. ನಾವು ಈ ತರ ಈ ಒಂದು ಚಿಂತನೆ ಇದೆಲ್ಲ ಮಾಡಿದ್ದ ಸ್ಥೂಲ ವಿಷಯ ಕೊಡ್ತಾನೆ. ಈ ತರ ನಾವು ಚಿಂತನೆ ಮಾಡಿದ್ರೆ ಈ ದೇವತೆಗಳು ತನ್ನನ್ನ ಅವನು ವ್ಯಕ್ತ ಮಾಡುತ್ತಾನೆ ನಮ್ಗೆ, ಅವನ ಜ್ಞಾನವನ್ನು ಅವನು ಕೊಡ್ತಾನೆ. ದೇವತೆಗಳಿಗೆ ವಿಖ್ಯಾತನ ಪ್ರಕರಣದಲ್ಲಿ ಬರುವಂತ ಇವರೆಲ್ಲ ಈ ದೇವತೆಗಳೆಲ್ಲ ಇದ್ದಾರೆ ಇವರಿಗೆಲ್ಲ ಇದೆಲ್ಲ ಆಗತ್ತೆ ಅಂತ ನಾವು ಚಿಂತನೆ ಮಾಡಿದ್ರೆ ಅವ್ರುಗಳು ಆ ಪ್ರೀತಿಯಿಂದ ನಮ್ಗೆ ಶಿಕ್ಷೆ ಹಾಕ್ತಾರೆ. ನಿಮ್ಗೇನೋ ಒಂದು ಚೂರು ದೇವರು ತಿಳುವಳಿಕೆ ಬರ್ಲಿ, ನೀನ್ ಊಟ ಮಾಡುವಾಗ ದೇವರು ಚಿಂತನೆ ಬರ್ಲಿ, ಅಕ್ಕಿ ನೋಡೋವಾಗ ಬರ್ಲಿ, ಹಾಲು ನೋಡೋವಾಗ ಬರ್ಲಿ, ನೀನ್ ನಡೆಯುವಾಗ ಬರ್ಲಿ, ನೀನು ಟ್ರೆಡ್ಮಿಲ್ ಮಾಡೋವಾಗ ಬರ್ಲಿ ಅಂತ ಅವರು ನಮ್ಗೆ ಅಲ್ಲೆಲ್ಲಿ ನೆನಪು ಮಾಡಿ ಕೊಡ್ತಾ ಬರ್ತಾರೆ. ಅಲ್ಲೆಲ್ಲೇ ನಮ್ಗೆ ಅವೆಲ್ಲ ಕಾಣಿಸ್ಲಿಕ್ಕೆ ಶುರು ಆಗತ್ತೆ. ಇದನ್ನ ಅದಕ್ಕೆ ಹೇಳ್ತಾರೆ ಪ್ರೀತಿಯಿಂದಲೇ ಇರ್ತಾರೆ, ಸಂಪ್ರೀತಿಯಿಂದಲೇ ದೇವತೆಗಳಿಗೆ ಪ್ರೀತಿಯಿಂದ ದೇವತೆಗಳಿಗೆ ಎಲ್ಲ ಜ್ಞಾನ ಇದೆ, ಪ್ರೀತಿಯಿಂದಲೇ ಉಳಿಸ್ತಾನೆ. ನಾವು ಸ್ಥೂಲ ವಿಷಯ ಉಳಿಸುವಾಗ ಅವ್ರಿಗೆ ಜ್ಞಾನ ಕೊಡ್ತಾನೆ. ನಮ್ಗೇನು ಪ್ರೀತಿಯಿಂದ ಸಂಪ್ರೀತಿಯಿಂದ ಸಂಬಂಧ ಪೂರ್ಣ ಅಂತ ಪೂರ್ಣವಾದ ಪ್ರೀತಿಯಿಂದ ಅವನಿಗೆ ಎಲ್ಲ ಪ್ರೀತಿಯಲ್ಲಿ ಅವನು ಚೆಂದಾಗಿ ತಿಂತು ಪ್ರೀತಿ ಒಂದು ಅದಕ್ಕೆ ಧ್ವನಿ ಅಂತ ಬರುತ್ತಲ್ಲ. ಅಷ್ಟು ಒಂದು ಕರುಣದಿಂದ ಸ್ಥೂಲ ವಿಷಯಗಳ ಅದಕ್ಕೆ ಹೇಳ್ತಾರೆ ಮೂಲ ವಿಷಯ ಸಾಧ್ಯವಾಗಿ ಹೇಳ್ತಾರೆ. ಸ್ಥೂಲ ವಿಷಯ ಏನೋ ಸ್ಥೂಲ ಯಾರಿಗೆ ಉಣಿಸ್ತಾನಂದ್ರೆ ಚೇತನರಿಗೆ, ಬಿಕಾಸ್ ಸ್ಥೂಲ ಆ ಪ್ರಾಕೃತ ಜಗಕ್ಕೆ ಅನುಭವ ಅಂಬೋದೇ ಇಲ್ಲ. ಅನುಭವ ಅಂಬೋದು ಚೇತನಕ್ಕೆ ಆಗಬೇಕು. ಯಾವ್ದನಿಂದ ಆಗ್ತಾ ಇದೆ ನಿಮ್ಗೆ ಅನುಭವ? ಪ್ರಾಕೃತ ಜಡ ವಿಷಯದಿಂದ, ಜಡ ಪುಸ್ತಕ, ಜಡ ಪದಾರ್ಥ, ಜಡ ವಸ್ತುಗಳಿಂದ ನಿಮ್ಗೆ ಪ್ರೀತಿ ಆಗ್ತಾ ಇದೆ, ವಿಷಯಗಳು ನಿಮ್ಗೆ ಬರ್ತಾ ಇದೆ. ಸೊ ಆ ಜಡದಲ್ಲಿ ಅವನೇ ನಿಂತು ಇಲ್ಲಿನ ಅವನೇ ನಿಂತು ಆ ಸ್ಥೂಲ ವಿಷಯವ ಚೇತನರಿಗೆ ಉಂಡುಂಟು, ಚೇತನರಿಗೆ ಅವನು ಕೊಟ್ಟಂತ ಜಡ ಜಡದಿಂದ ಚೇತನರಿಗೆ ಆನಂದವನ್ನು ಕೊಡ್ತಾನೆ. ಎಂಥ ಕರುಣಾಳು, ಸ್ಥೂಲ ವಿಷಯ ಚೇತನರಿಗೆ ಉಂಡು ಉಣಿತ ಉಂಡು, ಅದೇ ನೋಡಿದ್ರೆ ಉಂಡು ಅಂದ್ರೆ ಸಾಕ್ಯ ಅಂತವನ್ನು ತಕೊಂಡು ಹಾಗೆ ಅವನು ಬಡವಾಗಿ ರೂಪದಿಂದ ಆ ನರಸಿಂಹದೇವರು ಹಾಗೆ ಆ ಸಮುದ್ರದಲ್ಲಿ ಯಾರಿಗೇನು ಕಾಣೋದಿಲ್ಲ, ಅಗ್ನಿ ಸ್ವರೂಪನಾಗಿದ್ದು ಅಲ್ಲಿ ಬೇಕಾದ ಅಂಶಗಳನ್ನ ಅವನು ತಿಳಿದು ಆ ಸಮುದ್ರ ಯಾವತ್ತೂ ಅದೇ ರೀತಿ ಆ ಮರ್ಯಾದ ಉಲ್ಲಂಘನ ಆಗದಂತೆ ಅದೇ ಇಟ್ಕೊಂಡಿರ್ತಾನೆ. ಹಾಗೆ ನಮ್ಮ ಒಳಗೇನೋ ಇದ್ದು ನಾವು ಏನಾದ್ರೂ ತಪ್ಪು ಏನೇನನ್ನು ಮಾಡಿದ್ರು ಅದೆಲ್ಲ ಅಗ್ನಿ ರೂಪವಾಗಿದ್ದು ಒಡವಾಗ್ನಿ ರೂಪವಾಗಿದ್ದು ಒಳಗಿಂದ ಎಲ್ಲ ತಕ್ಷಣ ಮಾಡಿಬಿಟ್ಟು ಹೊರಗಿಂದ ವೃಷ್ಟಿ ಆ ವೃಷ್ಟಿಯನ್ನ ಕೊಟ್ಟು ನಮಗೆ ಎಲ್ಲ ಹೊರಗಿಂದ ಸ್ಥೂಲ ವಿಷಯಗಳು ವೃಷ್ಟಿಕರ ಆ ವೃಷ್ಟಿಗಳು ಬರುವಾಗ ಅಲ್ಲಿ ದೇವರಿದ್ದಾನೆ ದೇವರಿದ್ದಾನೆ ಅಂತ ಆ ಒಂದು ಚಿಂತನೆಯಿಂದ ಅದು ಒಳಗೆ ಹೋಗುತ್ತೆ. ಸ್ಥೂಲ ವಿಷಯಗಳ ಚೇತನರಿಗೆ ಒಂದು ರೂಪ ಜಾಗೃತಿ ಜಾಗೃತಿ ಇತ್ತು ನಮ್ಗೆ ಯಾವತ್ತೂ ಎಚ್ಚರ ಇದೇ ಅನ್ನೋದೇ ಇಲ್ಲ. ಅಂದ್ರೆ ಎಷ್ಟು ಕಾಲ ನಾವು ಎಷ್ಟು ಕಾಲ ನೋಡ್ತಾ ಇರ್ತೀವೋ ಅವಾಗೆಲ್ಲ ನಮಗೆ ಇಟ್ಸ್ ಆಲ್ವೇಸ್ ಯುವ ಟೈಮ್ ನೋ ನೈಟ್ ಟೈಮ್ ನಮ್ಗೆ ನೈಟ್ ಎಂಬುದು ಅಜ್ಞಾನ ಅಜ್ಞಾನ ಎಂಬುದು ಇಲ್ಲದಂತೆ ಮಾಡುತ್ತಾನಂತ ತನ್ನ ನೆನಪನ್ನ ಕೊಟ್ಟು ಜಾಗೃತಿ ಇತ್ತು. ನಮ್ಗೆ ಜಾಗೃತಿ ಬೇಕು ಅಂದ್ರೆ ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ನಮ್ಗೆ ಪೂರ್ತಿ ಜಾಗೃತಿ ಆಗಲ್ಲ. ಕೊನೆಯಲ್ಲಿ ಮೋಕ್ಷದಲ್ಲಿ ಹೇಳುವಾಗ ಚಾಂದೋಗ್ಯದಲ್ಲಿ ಹೇಳ್ತಾರ ಇಲ್ಲಿ ಸೂರ್ಯ ಉದಯವೂ ಇಲ್ಲ ಸೂರ್ಯ ಅಸ್ತಮನವೂ ಇಲ್ಲ, ಯಾವತ್ತೂ ಬೆಳಕು ಇದೆ, ಸೂರ್ಯ ಉದಿಸೋದಿಲ್ಲ ಸೂರ್ಯ ಮುಳುಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಅಂದ್ರೆ ಯಾವತ್ತೂ ಬೆಳಕು ಅಲ್ಲಿ ಯಾವತ್ತೂ ಇರತ್ತೆ, ಯಾವಾಗ ಉದಯ ಅಂತ ಹೇಳ್ತೀರಾ ಅದು ಅಸ್ತಮನ ಆಗಿದ್ರೆ ಉದಯ ಅಂತ ಹೇಳ್ಬೇಕು, ಅಸ್ತಮನನೇ ಆಗೋದಿಲ್ಲ ಅಲ್ಲಿ ಯಾವತ್ತೂ ದೇವರ ದರ್ಶನ ದೇವರು ಯಾವತ್ತೂ ಇರ್ತಾನೆ. ಸೊ ಯಾವತ್ತೂ ಅದು ಜಾಗೃತಿಯೇ ಇರುತ್ತೆ, ಯಾವತ್ತೂ ಎಚ್ಚರಿಕೆ ಇದೆ ಎಚ್ಚರ ಇರುತ್ತೆ ದೇವರ ವಿಷಯದಲ್ಲಿ ಯಾವತ್ತೂ ನೆವರ್ ಡಾರ್ಕ್ನೆಸ್ ಎಂಬುದೇ ಇಲ್ಲ ಅಂತ ಜಾಗೃತಿ ಇತ್ತು. ಮೃಗ ಆ ಮೃಗ ಜಾಸ್ತಿ ಗಜಾಂದ್ರ ಆನೆ ನರ ಆನೆ ನರ ಮೃ ಗಜಮುಖ ಈ ರೂಪವನ್ನು ನಾವು ಜಾಗೃತಿಯಲ್ಲಿ ಆ ವಿನಾಯಕನಲ್ಲಿ ಈ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅನ್ನೋದು ಇದು ಕಣ್ಣಿಗೆ ನೂರು ರೀತಿ ನೂರು